बहवः पुरुषा ब्रह्मन्नुताः यतः स्वरूपतश्चान्यो जातितः श्रुतितो अर्थतः अय कथमस्मि सैत्येव सम्बन्धस्यात संहितः भाष्ये बहवः पुरुषा ब्रह्मन्नुताहो एक एव तु को ह्यत्र पुरुषश्रेष्ठः तं भवान् वक्तुमर्हति ಈ ಬಗ್ಗೆ ಪ್ರಶ್ನೋತ್ತರ ನಡೆದಿದೆ ಅಂತ ಹೇಳ್ತಾರೆ. ಪ್ರಶ್ನೆ ಉತ್ತರ ನಡೆದು ತೀರ್ಮಾನವಾಗಿರ್ತಕ್ಕಂಥ ಅಂಶ ಇದು. ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಇದೆಲ್ಲ ಕೆಡ್ತಾ 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 ಜನ್ಮೇಜರಾದ ಪ್ರಶ್ನೆ ಮಾಡ್ತಾನೆ. ಇಷ್ಟೆಲ್ಲ ಹೇಳಿದ್ದೀರಿ, ಬಹವಃ ಪುರುಷಾಹ ಬ್ರಹ್ಮನ್ ಉತ ಆಹೋ ಏಕ ಏವತು. ಬ್ರಹ್ಮನ್ ವೈಶಂಪಾಯಂದರಿ ಕೇಳ್ತಿರೋದ್ರಿಂದ ಬ್ರಾಹ್ಮಣ ಋಷಿಗಳೇ ಬ್ರಾಹ್ಮಣರೇ. ಪುರುಷಾಹ ಬಹವಃ ಆಹೋ ಏಕ ಏವತು, ಅಥವಾ ಅನೇಕ ಜನ ಚೇತನ ಇದ್ದಾರೋ ಒಬ್ಬನೇ ಚೇತನ ಇದ್ದಾನೋ, ದ್ವೈತನೋ ಅದ್ವೈತನೋ ಅಂತ ಪ್ರಶ್ನೆ ಕೇಳಿದಾಗ ಲೆಕ್ಕ. ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತು ಅರ್ಹತಿ. ಬಹಳ ಜನ ಇರೋದಾದರೆ ಅದು ಶ್ರೇಷ್ಠ ಯಾರು? ಮೊದಲನೇದಾಗಿ ದ್ವೈತನೋ ಅದ್ವೈತನೋ ಮೊದಲನೇ ಪ್ರಶ್ನೆ. ಇದು ಎಲ್ಲರೂ ಸಮನೋ ಅಂತ ಮುಂದಿನ ಪ್ರಶ್ನೆ. ಪುರುಷ ಶ್ರೇಷ್ಠ ಅಂತೇಳಿ ಎಲ್ಲರೂ ಸಮ ಅಲ್ಲ, ಸರ್ವೋತ್ತಮ ಯಾರು? ಇದು ಜನ್ಮೇಜರ ಅದರ ಪ್ರಶ್ನೆ ಉತ್ತರ. ಈಗ ವೈಶಂಪಾಯನ ಉವಾಚ ನೈತದಿಚ್ಛಂತಿ ಪುರುಷಂ ಏಕಂ ಕುರು ಕುರೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಇತಿ ಚ ಮೋಕ್ಷಧರ್ಮೇ. ಆಚಾರ್ಯದನ್ನೆಲ್ಲ ಮಹಾಭಾರತಾತ್ಮನೆ ಮತ್ತು ಅನೇಕ ಕಡೆ ಕೋಟ್ ಮಾಡ್ತಾರೆ, ಇಲ್ಲೂ ಮಾಡಿದ್ದಾರೆ. ಹೇ ಗುರುಕುಲೋದ್ವಹ, ಅವರು ಬ್ರಹ್ಮನ್ನಂತ ಪ್ರಶ್ನೆ ಕೇಳಿದರೆ ಹೇ ಗುರುಕುಲೋದ್ವಹ, ಗುರುಕುಲದಲ್ಲಿ ಶ್ರೇಷ್ಠನಾದವನೇ, ಏತದ ಪುರುಷಂ ಏಕಂ ನ ಇಚ್ಛಂತಿ. ಒಬ್ಬ ಪುರುಷ ಅಂತ ಒಪ್ಪೋದಿಲ್ಲ, ಚೇತನ ಐಕ್ಯವನ್ನು ಒಪ್ಪೋದಿಲ್ಲ. ಅದು ಅದ್ವೈತ ನಿರಾಕರಣೆಯನ್ನು ಮಹಾಭಾರತ ಸ್ಪಷ್ಟ ಮಾಡ್ತಾ ಇದೆ. ಸೊ ಒಬ್ಬೇ ಚೇತನ ಅಂಬೋದು ಸರಿಯಲ್ಲ, ಒಬ್ಬೇ ಚೇತನ ಇದ್ದಾನೆ, ಬಹಳಷ್ಟು ಜನ ಇಲ್ಲ, ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ಸಮವಾಗಿಲ್ಲ. ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಅನೇಕ ಜನರಿಗೆ ತಂದೆ ಒಬ್ಬನಿರೋ ಹಾಗೆ, ಕಾರಣ ಒಂದಿರೋ ಹಾಗೆ, ಎಲ್ಲ ಜಗತ್ತಿಗೂ ಕೂಡ ಗುಣಾಧಿಕಂ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ. ವಿಶ್ವಂ ವಿಶ್ವಂ ವಿಷ್ಣುರ್ ವಷಟ್ಕಾರ, ವಿಶ್ವಾದಿ ನಾಮಯುಕ್ತನಾದಂಥ ಪರಮಾತ್ಮನನ್ನೇ ಗುಣಾಧಿಕಂ ಗುಣೈ ಸರ್ವೈರ್ ಉದೀರ್ಣಂ ಅಂತ ನಾನು ಹೇಳ್ತಾ ಇದ್ದೇನೆ ಅಂಥೇಳಿ ಇತ್ತೀಚ ಮೋಕ್ಷಧರ್ಮೇ ವೈಶಂಪಾಯಂದರ ಉತ್ತರ ಇದು. ಇದನ್ನಿಟ್ಕೊಂಡೆ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದು, ಬಹವ ಪುರುಷ ಪ್ರವರೋ ಹರಿರೀತ್ಯ ವದ ಸ್ವಯಮೇವ ಹರಿಹಿ. ಇದೇ ಪ್ರಶ್ನೆಗೆ ನೇರ ಉತ್ತರ ಇದು. ಇದಿಷ್ಟು ಆಗ್ತದೆ, ಎರಡು ಶ್ಲೋಕ ಓದ್ಕೊಂಡು ವಿಷ್ಣು ಕೂಡ ಮನಸ್ಸಲ್ಲಿಟ್ಕೊಂಡು ಹೇಳಿರೋ ಮಾತುಗಳು. ದ್ವಾಭಿಮು ಪುರುಷವು ಲೋಕೇ ಕ್ಷರಶ್ಚಾಕ್ಷರ ಏವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ದ್ವಮಿಮೌ ಪುರುಷೌ ಲೋಕೇ, ಲೋಕೇ ಅವಲೋಕೇ ಸತಿ ವಿಚಾರ ಮಾಡಿದಾಗ ದ್ವಮಿಮೌ ಎರಡು ವಿಧವಾದಂಥ ಪುರುಷರು ಇದ್ದಾರೆ. ಕ್ಷರಶ್ಚ ಅಕ್ಷರ ಏವ ಚ ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಇದ್ದ ಹಾಗೆ ಕ್ಷರ ಮತ್ತು ಅಕ್ಷರ ಅಂತೇಳಿ ಪುರುಷರು ಎರಡು ವಿಧ. ಬಹೂನಾಂ ಪುರುಷಾಣಾಂ ಕ್ಷರಸರ್ವಾಣಿ ಭೂತಾನಿ ಬ್ರಹ್ಮಾದಿ ಎಲ್ಲ ದೇವತೆಗಳು. ಲೋಕ ಅಂದರೆ ಅವಲೋಕ, ಅವಲೋಕ ಅಂದರೆ ವಿಚಾರ. ಮುಂದೆ ಅದು ಬೇರೆ ಇದೆ, ಲೋಕೆ ಅಂತ ಈ ಜಗತ್ತಿನಲ್ಲಿ ಅಲ್ಲ. ವಿಚಾರ ಮಾಡಿ ನೋಡಿದ್ರೆ, ವಿಮರ್ಶೆ ಮಾಡಿ ನೋಡಿದರೆ ಇಡೀ ಜಗತ್ತಿನಲ್ಲಿ ಇನ್ನೊಂದು ಅರ್ಥ ಅದಕ್ಕೆ. ಮುಂದೆ ಅದು ಇಲ್ಲಲ್ಲ, ಮುಂದೆ ಬರುತ್ತೆ ಅದು. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಎಲ್ಲ ಭೂತಗಳು ಕೂಡ, ಭೂತಗಳು ಬ್ರಹ್ಮಾದಿಗಳು, ಬ್ರಹ್ಮಾದಿ ದೇವತೆಗಳೆಲ್ಲ ಕ್ಷರ ಪುರುಷರು. ಕೂಟಸ್ಥ ಅವ್ಯಾಕೃತ ಮಹಾಲಕ್ಷ್ಮಿ ಅಕ್ಷರ ಪುರುಷರು ಅಂತ ಕರೀತಾರೆ. ಇವರಿಬ್ಬರು ಮೇಲೆ ಇನ್ನೊಬ್ಬರು ಇದ್ದಾರೆ, ಉತ್ತಮ ಪುರುಷಸ್ತ್ವನ್ಯಃ ಅನ್ಯಃ ಪರಃ ಪರಮಾತ್ಮೇತ್ಯುದಾಹೃತಃ. ಆತನ್ನು ಪರಮಾತ್ಮ ಅಂತ ಕರೀತಾರೆ. ಉತ್ತಮ ಅಂದರೆ ಕ್ಷರ ಪುರುಷನೂ ಅಲ್ಲ, ಅಕ್ಷರ ಪುರುಷನೂ ಅಲ್ಲ, ಇನ್ನೊಬ್ಬರು ಇದ್ದಾನೆ, ಆತನೇ ಪುರುಷೋತ್ತಮ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮ ಇತಿ ಆತನು ಪರಮಾತ್ಮ ಅಂತ ಕರೀತಾರೆ. ಯೋ ಲೋಕತ್ರಯ ಮಾವಿಶ್ಯ ವಿಭರ್ತಿ ಅವ್ಯಯ ಈಶ್ವರ, ಅವನು ಎಂಥವನು ಗೊತ್ತಾ, ಯಹ ಯಾವನು ಲೋಕತ್ರಯ ಮಾವಿಶ್ಯ ಮೂರು ಲೋಕಗಳನ್ನು ಸಹ ಪ್ರವೇಶ ಮಾಡಿಬಿಟ್ಟು ವಿಭರ್ತಿ ಅವ್ಯಯ ಈಶ್ವರ ಲೋಕವನ್ನು ಧರಿಸಿದ್ದಾನೆ. ಎಲ್ಲ ಲೋಕಗಳನ್ನು ಪ್ರವೇಶ ಮಾಡಿ ಲೋಕ ಧರಿಸಿದ್ದಾನೆ ಅಂತ ಹೇಳಿದರೆ, ಪ್ರಳಯಕಾದ ಲೋಕಗಳು ನಾಶವಾದಾಗ ಅವನು ನಾಶವಾಗ್ತಾನು ಅಂದರೆ ಅವ್ಯಯ ಅವನು ನಾಶವಾಗೋದೇ ಇಲ್ಲ. ಇವರು ನಾಶವಾಗ್ತಾರೆ, ಅವನ್ಯಾಕೆ ನಾಶವಾಗೋದಿಲ್ಲ ಅಂದರೆ ಈಶ್ವರ, ಇವರು ಅನೀಶ್ವರರು, ಸಮರ್ಥರಲ್ಲ, ಹೋಗ್ತಾರೆ. ಸಮರ್ಥ ಇದ್ದಾನೆ, ಬಿದ್ದರು ಎದ್ದು ಅದನ್ನು ನೀರಲ್ಲಿ ಎಲ್ಲ ಮುಳು ಒಬ್ಬನೇ ಎದ್ದ, ಅವನು ಈಜು ಬಂತು ಅವನು ಬರಲಿಲ್ಲ. ಅವರಿಗೆಲ್ಲ ಕೂಡ ಈಶ್ವರ ಸಮರ್ಥನಾಗಿದ್ದಾನೆ, ಉಳಿದವರು ನಾಶವಾದರೂ ಅವನು ನಾಶವಾಗೋದಿಲ್ಲ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ, ಕ್ಷರಕ್ಕಿಂತ ಅತೀತನಾದವನು. ಅಕ್ಷರಾದಪಿ ಚ ಉತ್ತಮ, ಅಕ್ಷರಕ್ಕಿಂತ ಉತ್ತಮನಾದವನು. ಅತಃ ಆದ್ದರಿಂದನೇ ಅಸ್ಮಿ ಲೋಕೆ ವೇದೇ ಚ ಪುರುಷ ಪ್ರಸಿದ್ಧ ಪುರುಷೋತ್ತಮ. ವೇದೆ ಅಪೌರುಷೇಯ ಗ್ರಂಥಗಳಲ್ಲಿ, ಲೋಕೆ ಪೌರುಷೇಯ ಗ್ರಂಥಗಳಲ್ಲಿ ಪುರುಷೋತ್ತಮ ಇತಿ ಪ್ರಸಿದ್ಧ, ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ. ಪುರುಷೋತ್ತಮ ಶಬ್ದದ ಅರ್ಥವನ್ನು ಹೇಳ್ತಾ ಇಲ್ಲಿ ಅದ್ವೈತ ಹೋಯಿತು, ವಿಶಿಷ್ಟ ಎಲ್ಲ ಹೊರಟೋಯ್ತು. ಸರಿಯ ಒಂದೇ ಐದೇ ಶ್ಲೋಕದಲ್ಲಿ ಎಲ್ಲ ಶಾಸ್ತ್ರ ಬಂದಂತೆ ಲೆಕ್ಕ. ಈಗ ಇದನ್ನು ಅವನೇನು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಪಂಚಮಹಾವಾಕ್ಯ ಹೇಗೆ ಶ್ರೇಷ್ಠನೋ, ಭಗವದ್ಗೀತೆಯಲ್ಲಿ ಐದು ಶ್ಲೋಕ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಮೈ ಮೇಲೆ ಹಾಕೊಂಡಾಗತ್ತೆ ಹೇಳಿದ್ರಿಂದ ಫಸ್ಟ್ ನೋಡ್ಲೋರಿಗೆ ದ್ವೈತ ಕಾಣಿಸ್ತಾ ಇದೆ. ಅದು ಹೇಳ್ತಾರೋ, ನ ಕೇವಲಂ ಸರ್ವಶಾಸ್ತ್ರಾರ್ಥ, ನ ಕೇವಲಂ ಸರ್ವಗೀತಾರ್ಥ, ಸರ್ವಶಾಸ್ತ್ರಾರ್ಥೋಪಿ ಅತ್ರ ಪರ್ಯವಸಿತ ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರಾರ್ಥ ಬಂದೋಗಿದೆ ಅಂತ ಹೇಳಿದರೆ ಸ್ಪಷ್ಟ ದ್ವೈತದಲ್ಲೇ ತಾತ್ಪರ್ಯ, ವಿಷ್ಣು ಸರ್ವೋತ್ತಮದಲ್ಲೇ ತಾತ್ಪರ್ಯ. ಅವರೇ ಅರ್ಥ, ಅಯ್ಯೋ ಬೇರೆಡೆ ಅರ್ಥ, ಏನು ಅರ್ಥ ಮಾಡಿದ್ರೆ ಅಲ್ಲಿ ಬರಬೇಕು, ಮತ್ತೆ ಇದೆಲ್ಲ ಕೊನೆಗೆ ವ್ಯಾವಹಾರಿಕ ಸೇರಿಸ್ತಾರೆ ಕೊನೆಗೆ. ಇದು ಅವ್ರು ವ್ಯವಹಾರ ಸರ್ವಶ್ರೇಷ್ಠದ ಒಪ್ಪೊಂಡಾಗೇನಾಯ್ತು, ಕೊನೆಗೆ ಮಾತ್ರ ಹೇಳಿಬಿಟ್ಟು ಹಾಳು ಮಾಡಿಬಿಡ್ತಾರೆ. ಸರಿಯಲ್ಲ, ಯಸ್ಮಾಕ್ಷರಪತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮ. ಪುರುಷೋತ್ತಮ ಶಬ್ದದ ಅರ್ಥ ಇದು ವೇದ. ಇಲ್ಲಿ ಪುರುಷ ಪೌರುಷೇಯ ವಾಕ್ಯ, ವೇದ ಅಂತ ಬೇರೆ ಹೇಳಿದ್ರಿಂದ ಇದು ಅವಲೋಕೆ. ಅವ ಟೀಕಾರ ಬೆರೀತಾರೆ ಮಾಯವಾದ ಖಂಡನ ಟೀಕಾದೊಳಗೆ, ಲೋಕೆ ಅವಲೋಕ್ಯ ಸರಿ, ವಿಚಾರ ಮಾಡಿ ನೋಡಿದಾಗ ನಮಗೆ ಕಾಣಿಸೋದಿಲ್ಲ ಅಂದರೆ ಯೋಚನೆ ಮಾಡಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಚಾರ್ವಾಕರಿಗೆ ಗೊತ್ತಾಗಲಿಲ್ಲ ಲೋಕೆ ಅಂತ ಹೇಳಿದರೆ, ಅದಕ್ಕೆ ಅವಲೋಕ ಮಾಡಲಿಲ್ಲ ಅವರು. ಅವಲೋಕನ ಮಾಡಿ ಅದು ಗ್ರಂಥ ಅವಲೋಕನ ಅಂದರೆ ಏನು, ಸರಿಯಾಗಿ ವಿಚಾರ ಮಾಡು, ಪರಿಶೀಲನೆ ಮಾಡು. ಪರಿಶೀಲನೆ ಮಾಡಿ ಸರಿಯಾಗಿ ನೋಡಿದಾಗ ಎರಡು ವಿಧ ಚೇತನರು ಇದ್ದಾರೆ. ವ್ಯೋಮ ವೇಮವಸಂ ಮೂಢೋ ಜಾನಾತಿ ಪುರುಷೋತ್ತಮಂ. ಅವರೇನು ಹೇಳ್ತಾರೆ, ಇದೆಲ್ಲ ಕೂಡ ಲೋಯರ್ ಸ್ಟೇಜ್ ಬ್ರಹ್ಮ ಅಂತ ಕರೆದರೆ ಅಸಮ್ಮೂಢ ಜಾನಾತಿ. ನೋಡಿ, ಜ್ಞಾನಿಯಾಗಿ ಯಾರು ತಿಳ್ಕೊತಾರಲ್ಲ ಇದನ್ನು, ಸ ಸರ್ವವಿದ್ ಭಜತಿ ಮಾಂ, ಅವನು ಸರ್ವಜ್ಞಾನ ಆಗಿಬಿಡ್ತಾನೆ. ಇಷ್ಟೊತ್ತು ಉಪನಿಷತ್ತಿನಲ್ಲಿ ಬಂದಿತ್ತು, ಸರ್ವನ ಸರ್ವವನ್ನು ಪರಮಾತ್ಮ ಸರ್ವ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವನೇನಾಗ್ತಾನೆ, ಯಥಾಯೋಗ್ಯವಾಗಿ ಸರ್ವಗುಣಪೂರ್ಣನಾಗ್ತಾನೆ ಯಥಾಯೋಗ್ಯವಾಗಿ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ಸಹ ಸರ್ವವಿದ್ ಭವತಿ ಮಾಂ ಸರ್ವಭಾವೇನ ಭಾರತ. ಅಷ್ಟೇ ಅಲ್ಲ, ಮಾಂ ಭಜತಿ ಮಾಂ, ನನ್ನನ್ನು ಸರ್ವಭಾವೇನ ಭಜತಿ, ಎಲ್ಲ ವಿಧವಾದ ಭಕ್ತಿಯಿಂದನೂ ಆರಾಧನೆ ಮಾಡ್ತಾನೆ. ಭಾವ ಅಂದರೆ ಭಕ್ತಿ, ಸರ್ವಭಾವ ಅಂದರೆ ಸರ್ವ ವಿಧವಾದ ಭಕ್ತಿ, ಸರ್ವ ಅಂದರೆ ನವವಿಧವಾದ ಭಕ್ತಿ, ಶ್ರವಣಾದಿ ಎಲ್ಲ ರೀತಿಯಿಂದ ನನ್ನನ್ನೇ ಆರಾಧನೆ ಮಾಡ್ತಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಸರಿಯಾಗಿ ತಿಳ್ಕೊಂಡ್ರೆ ಕೃತಕೃತ್ಯನಾಗ್ತಾನೆ. ನೋಡಿ ಬರೀತಾರೆ ಅರ್ಥ ಭಾವೋದ್ಕಾರರು, ಲೋಕೆ ಪರ್ಯಾಲೋಚನೆ ಸತೀ, ಸರಿಯಾಗಿ ಯೋಚನೆ ಮಾಡಿದರೆ ಅಂತ ಅರ್ಥ ಅದಕ್ಕೆ. ಈಶಿತವ್ಯ ವರ್ಗೇ ಇತ್ಯರ್ಥ. ಎಲ್ಲಿದೆ ತಾವೇವ ಇತ್ಯಸ್ಯ ಉಪತ್ತೆ ಪರಮಪುರುಷ ಲೋಕ ಇತ್ಯುಕ್ತ. ಪರಮಪುರುಷರು ಪರಮಪುರುಷರು ಬಿಡ್ಲಕ್ಕೋಸ್ಕರ ಮೊದಲು ಲೋಕೆ, ಮೊದಲನೇದಾಗಿ ಅವಲೋಕೆ, ಮೊದಲನೇ ಅರ್ಥ ಅದೇ, ಎರಡನೇ ಅರ್ಥ ಅದು. ಫಸ್ಟ್ ಪ್ರೈಮರಿ ಮೀನಿಂಗ್ ಇದೇ ಇಟ್ಕೋಬೇಕು. ಕೂಟಸ್ಥೋ ಮಹಾಲಕ್ಷ್ಮೀ, ಇದಕ್ಕೆಲ್ಲ ಅರ್ಥ ಹೇಳೋ ಶ್ರುತಿವಾಕ್ಯನ ಆಚಾರ್ಯರು ತತ್ವ ನಿರ್ಣಯದೊಳಗೆ ಮತ್ತು ಅನೇಕ ಬೇರೆ ಕಡೆಗೆ ಎಲ್ಲ ಕೋಟ್ ಮಾಡ್ತಾರೆ. ಅದರಲ್ಲಿ ಬ್ರಹ್ಮ ರುದ್ರ ಬ್ರಹ್ಮ ಶಿವ ಸುರೇಶಾದ್ಯಾಹ ಶರೀರ ಕ್ಷರಣಾಕ್ಷರ, ಬ್ರಹ್ಮ ಶಿವ ಸುರೇಶಾದ್ಯಾಹ ಶರೀರ ಕ್ಷರಣಾತ್ ಕ್ಷರ, ಕ್ಷರಪುರುಷರು ಲಕ್ಷ್ಮೀರ ಅಕ್ಷರ ದೇಹತ್ವಾತ್ ಅಕ್ಷರ, ಲಕ್ಷ್ಮೀ ಅಕ್ಷರ ದೇಹತ್ವಾದ ಅಕ್ಷರ ತತ್ಪರೋ ಹರಿಹಿ ಅಂತ ನಾರಾಯಣ ಶ್ರುತಿ ಇತ್ಯಾದಿ ಬೇರೆ ಕಡೆ ಕೋಟ್ ಮಾಡ್ತಾರೆ. ಅದರಿಂದ ಒಂದೇ ಶ್ರುತಿ ವಾಕ್ಯ, ಇದು ಇದು ಗೀತಾ ವಾಕ್ಯ ಅಲ್ಲ. ಅಂದರೆ ಎಲ್ಲಿದೆ ವಾಕ್ಯದಲ್ಲಿ, ಅಥವಾ ದ್ವಾವೇವ ಇತ್ಯಸ್ಯ ಉಪಪತ್ತಯೇ. ದ್ವಾವೇವ ಅಂತ ಹೇಳ್ತಿದ್ದೀರಿ, ಪ್ರಾಬ್ಲಮ್ ಮತ್ತು ನಿಮಗೆ ಎರಡು ಹೇಳಿ ಮೂರನೇ ಇನ್ನೊಂದು ಹೇಳ್ತಾ ಇದ್ದೀರಿ, ಗೊತ್ತಾಯ್ತಾ? ಅಂತ ಹೇಳಿದರೆ ಮತ್ತು ಮೂರು ಹೇಳಬೇಕಲ್ಲ, ಎರಡೇ ಹೇಳಿದ್ರೆ ಅಂತ ಕೇಳಿದರೆ ಲೋಕೆ ಜಗತ್ತಿಗೆ ಗೊತ್ತಿರೋದ್ರಲ್ಲಿ ಎರಡು, ಅದ್ರ ಮೇಲೆ ನಾನಿದ್ದೇನೆ ಅಂತ ಹೇಳಿದರು. ಅದರಿಂದ ಅವ ಲೋಕೆ ಲಿಮಿಟೆಡ್ ಸೆನ್ಸಲ್ಲಿ ಇಬ್ಬರಿದ್ದಾರೆ. ಈ ಇಬ್ಬರಲ್ಲೇ ದೇವರು ಸೇರಿಸಬಾರ್ದು ಅಂತ ಅರ್ಥ. ದ್ವಾಯಮ ಪುರುಷವ ಲೋಕೆ ಅಂತ ಹೇಳಿಬಿಟ್ರೆ ಇನ್ನೊಬ್ಬರಿದ್ದಾರೆ ಅಂತ ಮುಂದೆ ಹೇಳ್ತಾರಲ್ಲ. ಸೊ ಲೋಕೆ ಎಲ್ಲಿ ಲಿಮಿಟ್ ಮಾಡಬೇಕಿದನ್ನ, ದೇವರು ಬಿಟ್ಟು ಉಳಿದೆಲ್ಲ ಗುಂಪಿನಲ್ಲಿ ಎರಡು ವಿಧ ಇದ್ದಾರೆ, ಗೊತ್ತಾಯ್ತಾ? ಈಶಿತವರ್ಗ ಡಿಪೆಂಡೆಂಟ್, ಈಶಿತವರ್ಗ ಡಿಪೆಂಡೆಂಟ್, ಡಿಪೆಂಡೆಂಟ್ ಗುಂಪಿನಲ್ಲಿ ಎರಡು ವಿಧ ಇದ್ದಾರೆ, ಸರ್ವೋತ್ತಮ ಒಬ್ಬನಿದ್ದಾನೆ ಅಂತ ಮುಂದೆ ಹೇಳಬೇಕಾಗಿದೆ. ಅದು ಎರಡನೇ ಅರ್ಥ, ಮೊದಲನೇ ಅರ್ಥ ಯೋಚನೆ ಮಾಡಿದ್ದಾರೆ ಅಂತಲೇ ಅರ್ಥ. ಹೌದು, ಈಶಿತವ ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಸಿಲ್ಲೆಂಬುದೇ. ಅವರೆಲ್ಲ ಈಶಿತವ್ಯರು ಅಂದ್ರೇನು, ಈಶಿತವ್ಯರು ಡಿಪೆಂಡೆಂಟ್ಸ್ ಅಂತ. ಸರ್ವಾಣಿ ಭೂತಾನಿ ಮಹಾದಯೋಜಿ ಬ್ರಹ್ಮಾದಯೋಜೀವ ಅಕ್ಷರ ಶರೀರಕ್ಷರ ಕೂಟಸ್ಥೋ ಮಹಾಲಕ್ಷ್ಮಿ. ಅದಿಷ್ಟು ಎರಡನೇದಾಯಿತು. ಮೊದಲನೇದು ಮಹಾಭಾರತ, ಅದರಲ್ಲಿ ಸಾರ ಗೀತ ಅದನ್ನು ಕೊಟ್ಟು ಮಾಡಿದರು. ಮಹಾಭಾರತ ಯಾತಕ್ಕೆ ಕೊಟ್ಟು ಮಾಡಿದರು? ವೇದಗಳಿಗಿಂತ ಶ್ರೇಷ್ಠ ಆದ್ದರಿಂದ ಮಹಾಭಾರತ ಕೊಟ್ಟು ಮಾಡಿದರು. ಅದರಲ್ಲಿ ಗೀತಾ ಶ್ರೇಷ್ಠ ಆದರೆ ಗೀತಾ ಆಮೇಲೆ ಕೊಟ್ಟು ಮಾಡಿದರು. ಬರ್ತಾ 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 ಉಪಸಂಹಾರ ಪ್ರಬಲ ಅಂತ ಕರೀತಾರೆ. ಕನ್ಕ್ಲೂಡಿಂಗ್ ಆರ್ಗ್ಯುಮೆಂಟ್ ಹೇಗಿರಬೇಕು? ಯಾವಾಗಲೂ ಹೆಚ್ಚೆಚ್ಚು ಪವರ್ ಇರಬೇಕು. ಅಂತೆಯೇ ಸಿದ್ಧಾಂತ ಸಿದ್ಧಾಂತ ಉಪಕ್ರಮ ಉಪಸಂಹಾರದಲ್ಲಿ ಉಪಸಂಹಾರ ಯಾವಾಗಲೂ ಹೇಗಿರಬೇಕು? ಉಪಕ್ರಮದಲ್ಲಿ ಮೊದಲು ಥೀಸಿಸ್ ಬರುತ್ತೆ, ಏನು ಮಾಡ್ತೀನಿ ಅಂತ ಹೇಳ್ತಾರೆ. ಉಪ ಏನು ಮಾಡಿದೆ ಅಂತ ಅಲ್ಲಿ ಹೇಳ್ತಾರೆ. ರಿಸಲ್ಟ್ ಅಲ್ಲಿ ಬರೋದ್ರಿಂದ ಉಪಸಂಹಾರ ಯಾವಾಗಲೂ ಕೂಡ ಪ್ರಬಲ. ಬ್ರಹ್ಮಣಸ್ತದ್ಗುಣಾನಾಂಚ ಭೇದದರ್ಶ್ಯಧರಂ ತಮಃ ಭೇದಾಭೇದ ಪ್ರದರ್ಶಿ ಚ ಮಧ್ಯಮಂ ತ್ವತಮೋ ವಿಶೇತ್ ಈಷದ್ ಭೇದ ಪ್ರದರ್ಶಿ ಚ ತಮಯೇವೋತ್ತರಂ ವ್ರಜೇತ್ ವಿಜಾನೀಯಾತ್ ತಥೋ ಬ್ರಹ್ಮ ಸದಾ ಸರ್ವಗುಣಾತ್ಮಕಂ ಗುಣಾನಾಂಚ ವಿಶೇಷೋಸ್ತಿ ನಾಭಿಭೇದ ಕಥಂಚನ ತೇ ಸರ್ವೇ ಗುಣಾಃ ಪೂರ್ಣಾಃ ತತ್ಪರಿತಚ್ಛರೀರ ಪರಸ್ಮೃತಃ ಆನಂದ ಜ್ಞಾನಶಕ್ತ್ಯಾದಿ ದೇಹಂ ವಿಷ್ಣುಂತು ಯೇ ಜನಾಃ ಅದೇಹಂ ಭೂತದೇಹಂ ವಾ ವಿದುಸ್ತೆ ಚಾಧರಂ ತಮಃ ತಥಾ ಪ್ರಕೃತಿದೇಹಜ್ಞಾಃ ಕರ್ಮದೇಹವಿದೋಪಿ ವಾ ತಸ್ಮಾದಾನಂದಚಿದ್ದೇಹಂ ಚಿದಾನಂದಶಿರೋಮುಖಂ ಚಿತಾನಂದಭುಜಂ ಜ್ಞಾನಸುಖೈಕಪದಸಾಂಗುಲಿಂ ಆಶಾಕೇಶಾದಾನಕಾಗ್ರೇಭ್ಯಃ ಪೂರ್ಣಚಿತ್ಸುಖಶಕ್ತಿಕಂ ಪ್ರತ್ಯೇಕಂತು ಗುಣಾಂಸ್ತಾಂತು ಸದಾ ಸರ್ವಗುಣಾತ್ಮಕಾನ್ ಜ್ಞಾತ್ವಾ ವಿಮುಚ್ಯತೆ ವಿಷ್ಣೋ ಪ್ರಸಾದಾತ್ ಮಾನುಷೋಪಿ ಸನ್. ಈಗ ದೇವರಿಗೂ ದೇವರ ಗುಣಗಳಿಗೂ ಏನು ಸಂಬಂಧ ಅನ್ನೋದನ್ನು ಹೇಳ್ತಾನೆ. ಬ್ರಹ್ಮಣ ತದ್ಗುಣಾನಾಂಚ ಭೇದದರ್ಶಿ ಅಧರಂ ತಮಃ. ದೇವರಿಗೂ ದೇವರ ಗುಣಗಳಿಗೂ ಸಹ ಭೇದವನ್ನು ಯಾವನು ಕಾಣ್ತಾನೋ ಅವನು ಅಧರಂ ತಮಃ ಯಾತಿ. ತಮಸ್ಸಿನಲ್ಲಿ ಮೂರು ಭಾಗ ಇದೆ, ಕೆಳಗಿಂದು ಮಧ್ಯದ್ದು ಇದು ಮೇಲಿಂದು ಅಂತೇಳಿ. ವರ್ಷ್ಟು ಅತಿ ಕೆಟ್ಟ ಲೋಕಕ್ಕೆ ಹೋಗೋದು ಯಾರು ಅಂದರೆ ದೇವರಿಗೂ ದೇವರ ಗುಣಗಳಿಗೂ ಭೇದವನ್ನು ತಿಳಿಯೋನು. ಭೇದಾಭೇದ ಪ್ರದರ್ಶೀಚ ಮಧ್ಯಮಂತು ತಮೋ ವಿಷಯ. ಇನ್ನೊಬ್ಬರಿದ್ದಾನೆ ಭೇದ ಹೇಳೋದಿಲ್ಲ, ಭೇದಾಭೇದಗಳನ್ನು ಹೇಳ್ತಾನೆ. ಅವನು ಮಧ್ಯಮ ತಮಸ್ಸಿಗೆ ಹೋಗ್ತಾನೆ. ಈಷದ್ ಭೇದ ಪ್ರದರ್ಶೀಚ ಸ್ವಲ್ಪ ಭೇದ ಇದೆ ಅಂತ ಹೇಳ್ತಾನೆ. ಅವನು ತಮಯೇವ ಉತ್ತರಂ ವ್ರಜೆ ಇದರಲ್ಲಿ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಥರ್ಡ್ ಅಂಬುದು ವರ್ಷ್ಟು. ಅದಕ್ಕೆ ಹೋಗ್ಬೇಕಾದ್ರೆ ಸಂಪೂರ್ಣ ಭೇದ ಹೇಳೋನು, ಭೇದ ಭೇದ ಹೇಳೋನು ಮಧ್ಯಮ ತಮಸ್ಸು, ಸ್ವಲ್ಪ ಭೇದ ಹೇಳೋನು ಇದಕ್ಕೆ. ಅಂತೂ ಭೇದ ಹೇಳಿದ್ರೆ ಏನಾಗ್ತಾನೆ ಅವನು ತಮಸ್ಸಿಗೆ ಹೋಗೇ ಹೋಗ್ತಾನೆ ಅಂತ ಆಯ್ತು. ಎಲ್ಲಿ ಅದರಲ್ಲಿ ಮೂರು ಬರಲಿ ಎಲ್ಲಿ ಹೋಗ್ತಾನೆ ಮುಂದಿನ ಪ್ರಶ್ನೆ. ಹೋಗೇ ಹೋಗ್ತಾನೆ. ಆನಂದ ಜ್ಞಾನ ಶಕ್ತಿ ಆದಿ ಗುಣಾನಾಂಚ ವಿಶೇಷ ಬಿಜಾನೀಯಾತ್ ತಥೋ ಬ್ರಹ್ಮ ಸದಾ ಸರ್ವಗುಣಾತ್ಮಕಂ. ಈ ರಿಸ್ಕ್ ಇರೋದ್ರಿಂದ ನಾವೇನು ಮಾಡಬೇಕು? ಯಾವಾಗಲೂ ಗುಣ ಆತ್ಮಕಂ, ಆತ್ಮದಿಂದ ಅಭೇದ ಅಂತ ಅರ್ಥ. ಗುಣಾತ್ಮಕಂ ಪರಸ್ಪರ ಗುಣಗಳಿಂದ ಅಭಿನ್ನನಾದವನು ತಿಳ್ಕೋಬೇಕೆ ಹೊರತು ಭೇದ ತಿಳಿಬಾರದು, ಭೇದಭೇದ ತಿಳಿಬಾರದು, ಈಶ್ವರ ಭೇದನೂ ತಿಳಿಬಾರದು, ಎಲ್ಲ ರೀತಿಯಿಂದ ಅಭೇದನೇ ತಿಳಿಬೇಕು. ಹಾಗೆ ಪ್ರಶ್ನೆ ಬಂತಲ್ಲನ, ಮೂರು ಜನ ತಮೋಯೋಗ್ಯರಲ್ಲಿ ಕೂಡ ಮತ್ತೆ ವೆರೈಟಿ ಉಂಟು. ಮುಕ್ತಿಯೋಗ್ಯರಲ್ಲಿ ಹೇಗೆ ಅಲ್ಲಿ ಹೇಳಿಲ್ಲ ಯಾರು ಅಂತ ಹೇಳಲಿಲ್ಲ, ಮತದಲ್ಲಿ ಹೇಳಲಿಲ್ಲ ಯಾರು ಅಂತೇಳಿ. ಇವರು ಹೇಳ್ತಾರೆ ಯಾರು ಅವರು ಭೇದ ಭೇದ ಹೇಳೋರು ಇವರು ವಿಶಿಷ್ಟಾದ್ವೈತಿಗಳು. ಅದು ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಮಾಡ್ಕೋತಾರೆ, ಲಫ್ಲಿ ಹೇಳ್ತಾರೆ ಭೇದ ಭೇದ ಇವರೆಲ್ಲ ಆ ರೀತಿ ಸ್ವಲ್ಪ ಸ್ವಲ್ಪ ಹೇಳ್ತಾರೆ. ಭಾಸ್ಕರ ಗುಣಗಳಿಗೆಲ್ಲ ಜಗತ್ತಿಗೂ ಇವ್ರಿಗೆ ಹೇಳೋದು, ಭಾಸ್ಕರ ಹೇಳೋದು ಜಗತ್ತಿಗೂ ದೇವರಿಗೂ ಭೇದ ಭೇದವನ್ನು ಹೇಳ್ತಾರೆ. ಆದ್ದರಿಂದ ಅದು ಬೇರೆ, ಜೀವರಿಗೂ ದೇವರಿಗೂ ಭೇದ ಭೇದ ಹೇಳ್ತಾರೆ. ಅದೆಲ್ಲ ಉಪಾಧಿ ಖಂಡನ ಹೇಳಿದ್ದ ಖಂಡನೆ ಮಾಡಿದ್ದಾರೆ ಅದನ್ನು. ಆದ್ದರಿಂದ ಗುಣಗಳಿಗೆ ಪ್ರಶ್ನೆ ಬಂದಿರೋದು. ಈಗ ದೇವ್ರನ್ನ ಒಪ್ಪಿದ್ದವ್ರು ಹೇಳೋ ಪ್ರಶ್ನೆ, ಬೌದ್ಧರು ಹೇಳ್ತಾರೆ ಅಂತ ಹೇಳಬಾರ್ದು. ಯಾಕೆ? ದೇವ್ರನ್ನೇ ಒಪ್ಪಿಲ್ಲ ಅದರಿಂದ ಹೇಳೋ ಪ್ರಶ್ನೆನೇ ಬರಲಿಲ್ಲ ಅವರು. ಆದ್ದರಿಂದ ಇಲ್ಲೇ ಪ್ರಶ್ನೆ ಇರೋದು ಇದು. ಹಾಂ ಹಾಂ, ಆದ ತಕ್ಷಣ ಹೋಗಲ್ಲ, ಒಂದೇ ಜನ್ಮಕ್ಕೆ ಫೈನಲ್ ಆಗಲ್ಲ. ಏನು ಮಾಡ್ಬೇಕಂದ್ರೆ ನಿಧಾನವಾಗಿ ಮುಂದೆ ಜನ ಅವ್ನು ನಿಧಾನ ಹೋಗ್ತಾರೆ. ಕೆಲಸ ಇರ್ತೆ ಅವರಿಗೆಲ್ಲ ಏನು ಗೊತ್ತಿರಲ್ಲ, ಹೇಳಿದ್ರೆ ತಿಳ್ಕೊಳಕ್ಕೆ ತಯಾರಿರ್ತಾರೋ, ಹೇಳಿದರೆ ತಿಳ್ಕೊಳಕ್ಕೆ ತಯಾರಿರ್ತಾರೆ. ಅದರಿಂದ ತಪ್ಪು ತಿಳ್ಕೊಂಡಿದ್ದಾರೆ ಗ್ಯಾರಂಟಿ ಆಗಲಿಲ್ಲ. ಅದಕ್ಕೊಂದು ಮಾತು ಹೇಳಿಬಿಡ್ತಾರೆ, ಈ ತಪ್ಪು ತಿಳುವಳಿಕೆ ಪ್ರಶ್ನೆ ಯಾವಾಗ, ಈ ಪಾಸು ಫೇಲು ಯಾವಾಗ ಅಂದರೆ ಕ್ಯಾಂಡಿಡೇಟ್ ಆಗಿದ್ದರೆ. ಫಸ್ಟು ಬೋಧಕಾಭಾವಾತ್, ಸರಿಯಾದ ಉಪದೇಶದ ಅವಕಾಶ ಸಿಕ್ಕದೆ ಹೋಗಿ ಯಾರು ಉಳ್ಕೊಂಡಿದ್ರೆ ಇನ್ನೂ ಚಾನ್ಸ್ ಇದೆ ಅವರಿಗೆ. ಅದು ಎಕ್ಸ್ಕ್ಯೂಸ್ ಅಲ್ಲ, ಬಟ್ ಸಿಲ್ ಚಾನ್ಸ್ ಇದೆ ಅವರಿಗೆ. ಆ ದುರ್ಯೋಧನಾದಿಗಳು ಎಂಥವ್ರವರು ಎಷ್ಟು ಹೇಳಿದರೂ ಕೇಳಲಿಲ್ಲ, ಅವರೇನೋ ಡಿಸಿಸಿವ್. ಯಥಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಈಗ ನಮಗೆ ರಿಸ್ಕ್ ಜಾಸ್ತಿ, ಉಳಿದೋಗ್ಬಿದ್ದಾರೆ, ತಿಳ್ಕೊಳ್ಳೋ ಚಾನ್ಸೇ ಇಲ್ಲ ಪಾಪ ಅವರಿಗೆ. ಆದರೆ ತಪ್ಪು ಮಾಡ್ತಾರೆ ಅಂದರೆ ಏನಿದೆ ಅವರಿಗೆ? ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ, ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಲ್ಲಿ. ಅಂದರೆ ಪರವಾಗಿಲ್ಲ ಅಂತ ಅರ್ಥ ಅಲ್ಲ, ಇನ್ನೊಂದು ಚಾನ್ಸ್ ಕೊಡ್ತೀವಿ ಅಂತ ಅರ್ಥ. ಅದು ಸರಿಯಾಗಿದ್ದು ತಿಳ್ಕೊಳ್ಳೋದೇ ಹೋದರೆ ಅಫೆನ್ಸ್ ಅದು. ಅದಕ್ಕೆ ನಮ್ಮ ಜವಾಬ್ದಾರಿ ಭಾರಿ ಜಾಸ್ತಿ. ಉಳಿದವರು ಅಂತ ನಾವಿರ್ಲಕ್ಕೆ ಹೋಗಬಾರ್ದು ಈಗ. ಯಾಕೆ? ಅವ್ರು ಆ ಕ್ಲಾಸಲ್ಲಿ ಇದ್ದಾರೆ, ನಮ್ಮದು ಆ ರೀತಿ ಅರ್ಥ. ಒಬ್ಬನು ಸಿನಿಮಾಕ್ಕೆ ಹೋದ, ಒಬ್ಬನು ಇವನು ಹೋದ ಸಿನಿಮಾಕ್ಕೆ, ಅವ್ರು ಫ್ರೀ ಇದ್ದ ಸಿನಿಮಾಕ್ಕೆ ಹೋದ, ಪರೀಕ್ಷೆ ಬಿಟ್ಟು ಸಿನಿಮಾಕ್ಕೆ ಹೋದ. ಅರ್ಥ ಆಯ್ತಾ? ಇವ್ರು ಎಷ್ಟು ರಿಸ್ಕ್ ಇದೆ, ಇಬ್ಬರದ್ದು ತಪ್ಪಾರಿ ಒಂದು ಭಾರಿ ತಪ್ಪಿದೆ. ಈಗ ವರ್ಷ ಹಾಡು ಮಾಡ್ಕೊಂಡೆ ಕೆಲಸ ಕೇಳ್ಕೊಂಡು ನಮಗೆ ಬೇರೆ ಕೆಲಸ ಇದೆ. ಈಗ ಗುಡಿದವ್ರು ಬರೀ ಬಿ 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 ಸೋತಾರೆ ಅಂತ ತಿಳ್ಕೊಬೋಣ. ಯಾಕೆಂದ್ರೆ ಅದೊಂದೇ ಗೊತ್ತಿರೋ ಬೇರೆ ಗೊತ್ತಿಲ್ಲ ಅವರಿಗೆ. ನಮಗಿದು ಗೊತ್ತಿದೆ, ಅದೊಂದೇ ಓದಿದ್ರೆ ತಪ್ಪು ಮಾಡ್ತೀವಿ ನಾವು. ಯಾತಕ್ಕೆ ಇನ್ನೊಂದು ಕೆಲಸ ನಮಗಿದೆ ಮಾಡಲಿಕ್ಕೀಗ, ಅರ್ಥ ಆಯ್ತಾ? ಈಗ ಒಂದೇ ಕೆಲಸ ಇರೋರು ಅದನ್ನು ಮಾಡೋದು ಬೇರೆ, ಫ್ರೀ ಇರೋರು ಮಾಡೋದು ಬೇರೆ, ಎಂಗೇಜ್ ಆಗಿರೋರು ಬೇರೆ. ಕೆಲಸ ಹೇಳ್ತಾರೆ, ಆ ಕೆಲಸ ಬಿಟ್ಟು ಬಂದೆ ನಂಗೆ ಪ್ರಾಬ್ಲಮ್ ಆಯಿತು ಅಂತೇಳಿ ಯಾರೋ ಕರೆದಿರ್ತಾರೆ ಮನೆಗೆ ಹೋಗ್ತಾನೆ, ಮರಿ ವಿವಾಹ ಕಂಡೋಗ್ಬಿಟ್ಟಿರ್ತಾರೆ. ನೀವು ಕರೆದು ಬಿಟ್ಟು ಬಂದೆ ನಾವು ಅನ್ಯಾಯ ಮಾಡಿದ್ರಿ. ಅವ್ರು ಸುಮ್ಮನೆ ಬಂದು ನೋಡ್ರಿ, ಅವ್ರು ಇದ್ದಿಲ್ಲ, ಅವ ತಪ್ಪಲ್ಲ. ಅವರು ಸುಮ್ಮನೆ ಬಂದಾ ತಪ್ಪಿಲ್ಲ, ಯಾಕಂದ್ರೆ ಅವ್ರಿಗೆ ಹೇಳಿ ಕರೆದೋ ಇಲ್ಲ, ಅವ್ರಿಗೆ ಗೊತ್ತೋ ಇಲ್ಲ. ಆದರೆ ಕರೆದಾಗಿಲ್ಲದವರು ಸಿಟ್ಟು ಬರುತ್ತೆ, ಹೋಗ್ತಾನೆ. ಆ ದೃಷ್ಟಿಯಿಂದ ನಮ್ಗೆ ಆಪರ್ಚುನಿಟಿ ಇದೆ ಈಗ. ಅದನ್ನೇ ತತ್ರಾಪಿ ಜನ್ಮ ಸದ ಕೋಟಿಷು ಮಾನವತ್ವಂ ಬ್ರಾಹ್ಮಣತ್ವಂ ವೈಷ್ಣವತ್ವಂ ತತ್ಪರತ್ವ. ನಾಲ್ಕು ಯಾತಕ್ಕೆ ಒತ್ತು ಕೊಟ್ಟು ಹೇಳಿದರು ಅಂದರೆ, ಆ ಚಾನ್ಸಲ್ಲಿದ್ದಾಗ ನಾವು ಕಳ್ಕೊಂಡ್ರೆ ತಪ್ಪಾಗುತ್ತೆ, ನಮ್ಮ ಜವಾಬ್ದಾರಿ ಜಾಸ್ತಿ ಆಯ್ತು ಈಗ. ಅವರು ಇನ್ನೊಂದು ಅದು ಮತ ಮಾಡಿಕೊಂಡ್ರು, ಅವರು ಮತ ಮಾಡ್ಕೊಳ್ಳೋದು ಬೇರೆ, ಮತ ಮಾಡ್ಕೊಳ್ಳೋದು ಯಾವ ಮತಕ್ಕೂ ಸೇರಿಲ್ಲ. ಅವನಿಗೇನು ಗೊತ್ತೇ ಇಲ್ಲ, ಅವನಿಗೆ ಗೊತ್ತಿಲ್ಲದೆ ಇದ್ದವ್ರ ಕೇಸ್ ನಾನು ಹೇಳೋಕೆ ಕೊಟ್ಟಿಲ್ಲ. ಈಗ ಗೊತ್ತಿರೋದ್ರ ಕೇಸುಗಳು ಬೇರೆ, ಇದು ಬೇರೆ. ಹಾಂ, ಈಷದ್ ಭೇದ ಪ್ರದರ್ಶಿ ಬ್ರಹ್ಮಗುಣ ದ್ವಿವಿಧ ಸ್ವರೂಪ ಇದು ಎಲ್ಲಿ ಇಲ್ಲಿ ಪ್ರಶ್ನೆ ಅಲ್ಲ, ಒಬ್ಬೊದಿಂಬೆ ಅಂದ ಕಡೆ ಅಷ್ಟೇ, ಎಲ್ಲಾದರೂ ಕೂಡ ಅಷ್ಟೇ. ಹಾಂ, ಭೇದ ಒಪ್ಪೋದು ಅಂತ ಕೇಳಿದರೆ ಯಾವ ಸ್ಟೇಜಲ್ಲಾದರೂ ಅಷ್ಟೇ, ಒಂದು ಸ್ಟೇಜ್ ಎರಡು ಸ್ಟೇಜ್ ಅಲ್ಲ, ಯಾವ ಸ್ಟೇಜ್ ಮಡಿ ಕೊನೆ ಮೊಮೆಂಟಲ್ಲಿ ಮೈಲಿಗೆ ಆದರೂ ಮೈಲಿಗೆನೆ, ಅರ್ಥ ಆಯ್ತಾ? ಸ್ವಲ್ಪ ಅಲ್ಲಿವರೆಗೆ ಬಡಿ ಇದ್ವಿ ಏನು ಅರ್ಥ ಅದಕ್ಕೀಗ? ಹೋಗಿ ಕತೆ ಮುಗೀತು ಅಂತಾನೆ ಅರ್ಥ, ಸರಿಯಲ್ಲ. ಈಷದ್ ಭೇದ ಪ್ರದರ್ಶಿ ಚಾತ್, ಯಾತಕ್ಕೆ ಈಷದ್ ಭೇದ ಹೇಳ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಒಪ್ಪೋಣ. ಗುಣ ಗುಣಗಳು ಹೇಗೆ ಒಂದಾಗುತ್ತೆ ಅಂತ ಪ್ರಶ್ನೆ ಇರೋದು ಹೀಗೆ, ಲಾಜಿಕಲ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾನೆ. ಗುಣ ಗುಣಿಗಳಲ್ಲಿ ಭೇದ, ಇವತ್ತು ಉದಾಹರಣೆಗೆ ನಮ್ಮಲ್ಲಿ ಬಲ ಇದೆ, ಅದು ಸ್ವರೂಪ ಆಗಿದ್ದರೆ ಎಂದು ಹೋಗಲೇಬಾರ್ದು, ವಯಸ್ಸಾದ್ಮೇಲೆ ಹೋಗಿಬಿಡುತ್ತೆ. ದೇರ್ಫೋರ್ ಅದೇನಂತಾಯಿತು, ಭಿನ್ನ ಅಂತಾಯಿತು, ಆಗಿದೆ ಆದ್ದರಿಂದ ಭಿನ್ನ ಅಂತಾಯಿತು, ಎರಡು ಸೇರಿ ಭೇದ ಭೇದ ಅಂತಾಯಿತು, ಈ ಥರ ವಾದ ಮಾಡ್ತಾನೆ. ದೇವರಿಗೆ ಅಂತ ಹೇಳಬಾರ್ದು. ನಮ್ಮದು ಯಾತಕ್ಕೆ ಹಾಗಾಗುತ್ತೆ ಅಂದರೆ ಪ್ರಾಕೃತ ಬಲ ಇದು, ಪ್ರಾಕೃತ ಬಲ ಆದಾಗ ಏನಾಗುತ್ತದೋ ಅದಂಗೆ ತೇಜ್ ಅಂಡ್ ಅದರ ಥಿಂಗ್ಸ್ ಹೋಗಿಬಿಡುತ್ತೆ, ಅಪ್ರಾಕೃತ ಚೇಂಜ್ ಆಗೋದಿಲ್ಲ. ಅದು ದೇವ್ರಿಗೂ ಅವನಿಗೆ ಗೊತ್ತಿಲ್ಲ ದೇವ್ರ ಬಗ್ಗೆ, ಸ್ವಲ್ಪ ಪೋಣ ಅಂತ ಹೇಳ್ತಾರೆ. ಸ್ವಲ್ಪ ಒಪ್ಪಿದ್ರೆ ಕಥೆ ಮುಗೀತು. ಚೇಚೆ ಎಲ್ಲಿ ಒಪ್ಪದೆ ಹೋದ್ರು ಅಂತ ಹೇಳಿದ್ನಲ್ಲ, ಎಲ್ಲಿ ಒಪ್ಪದೆ ಹೋದ್ರೂ ಕಥೆ ಮುಗೀತು. ಎಲ್ಲಿ ಭೇದವನ್ನು ತಿಳ್ಕೊತಾರೋ ಗುಣ ಮತ್ತು ಗುಣಿಗೆ ಅಲ್ಲಿ ಸಿದ್ಧಾಂತ ಗೊತ್ತಿಲ್ಲ ಅಂತ ಅರ್ಥವಾಗಿ. ಈಜಾನೀಯಾತ್ ತಥೋ ಬ್ರಹ್ಮ ಸದಾ ಸರ್ವಗುಣಾತ್ಮಕಂ ಗುಣಾನಾಂಚ ವಿಶೇಷೋಸ್ತಿ ನ ವಿಭೇದ ಕಥಂಚನ. ಎಲ್ಲ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ತಾರೆ. ಈಗ ಗುಣ ಗುಣಗಳಿಗೆ ಅಭೇದವಾಗೋದಾದರೆ ಪರಮಾತ್ಮನನ್ನು ಗುಣ ಅಂತಲೇ ಕರೆದ್ಬಿಡಿ, ಗುಣಿ ಅಂತ ಯಾಕೆ ಕರೀತಾರೆ? ಹಾಗಿದ್ದರೆ ಗುಣ ಅಂತಲೇ ಕರೆದ್ಬಿಡಿ. ಮತ್ತು ಜ್ಞಾನ ಆನಂದ ಅಂತ ಯಾಕೆ ಕರೀತೀರಿ? ಜ್ಞಾನ ಅಂದ ಎಲ್ಲ ಪರಸ್ಪರ ಅಭಿನ್ನವಾದ್ದರಿಂದ ಬರೀ ಜ್ಞಾನ ಅನ್ನಿ, ಬರೀ ಆನಂದ ಅನ್ನಿ ಅಂತ ಕರೆದ್ರೆ ವಿಶೇಷ ಇದೆ ಅಂತೇಳಿ ವಿಶೇಷ ಹೇಳಿದ್ರಿಂದ ಎಲ್ಲ ಸಮಯದ ಪರಿಹಾರ ಆಯಿತು. ಗುಣಾನಾಂಚ ವಿಶೇಷೋಸ್ತಿ ನ ವಿಭೇದ ಕಥಂಚರ. ವಿಶೇಷ ಇದೆ, ವಿಭೇದ ಇಲ್ಲ, ಅದು ಇಂಪಾರ್ಟೆಂಟ್. ಅವ್ರು ವಿಶೇಷ ಒಪ್ಲಕ್ಕೆ ಹೋಗಿ ಬರೆದಿದ್ದರಿಂದ ವಿಭೇದ ಒಪ್ಪಿಕೊಂಡ್ರು. ತೇತ ಸರ್ವೇ ಗುಣ ಪೂರ್ಣ ತಚ್ಚರೀರ ಪರಸ್ಪೃತ. ಎಲ್ಲ ಗುಣಗಳು ಪೂರ್ಣ, ಎಲ್ಲ ಗುಣವ ದೇಹ, ಎಲ್ಲ ಗುಣವ ದೇಹ ಅಂತೇಳಿ ನಾರಾಯಣ ಲಿಖಿತ ಪೂರ್ಣ ಗುಣೈಕ ದೇಹ. ಗುಣಗಳಿಗೆ ಅವರಿಗೆ ಗುಣಮಯ ಶರೀರ, ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಈ ಮಾತೆಲ್ಲ ದ್ವಾದಶ ಸ್ತೋತ್ರದ, ಇದೆಲ್ಲ ಓದ್ದವರಿಗೆ ದ್ವಾದಶ ಸ್ತೋತ್ರ ಹೇಳಬೇಕು ಅನುಸಂಧಾನಕ್ಕೆ ಬರೆದಿಷ್ಟು ಕೂಡ. ದ್ವಾದಶ ಸ್ತೋತ್ರ ಎಲ್ಲ ಸರ್ವಮೂಲ ಗ್ರಂಥಗಳನ್ನು ಅನುಸಂಧಾನ ಮಾಡ್ಕೊಂಡು ಹೇಳೋ ಸ್ತೋತ್ರ. ಮೊದಲು ಓದೋರಿಗೆ ಅದು ಇಂಟ್ರಡಕ್ಷನ್ ಇದ್ದಾಗೆ, ಎಲ್ಲ ಓದ್ದವ್ರಿಗೆ ಉಪಸಂಹಾರ ಇದ್ದಾಗೆ. ಆನಂದ ಜ್ಞಾನ ಶಕ್ತಿಯಾದಿ ದೇಹಂ ವಿಷ್ಣು ತ್ವಯೇ ಜನಾಹ. ಈ ರೀತಿ ತಿಳ್ಕೊಂಡ್ರೆ, ಆ ರೀತಿ ತಿಳ್ಕೊಂಡ್ರೆ ಅನರ್ಥ ಹೇಳಿದರು. ಈ ರೀತಿ ತಿಳ್ಕೊಂಡ್ರೆ ಏನು ಉಪಯೋಗ ಅಂದರೆ, ಆನಂದ ಜ್ಞಾನ ಶಕ್ತಿಯಾದಿ ದೇಹಂ ನಿಖಿಲ ಪೂರ್ಣ ಗುಣೈಕ ದೇಹಂ ವಿಷ್ಣು ತು ಏ ಜನಾಹ. ಯಾರು ತಿಳ್ಕೊತಾರಲ್ಲ ಸರಿಯಾಗಿ, ಅದೇಹಂ ಭೂತದೇಹಂ ವಾ ವಿದುಸ್ತೇ ಚಾಧರಂ ತಮಃ. ಇದು ದೇವ್ರ ಮಹಿಮೆ ಇದು. ಆದರೆ ಅದನ್ನು ಬಿಟ್ಟುಬಿಟ್ಟು ಅದು ಬಿಟ್ಟು ಏನು ತಿಳ್ಕೊಂಡ್ರೆ ಅವರೀಗ, ಅದೇಹಂ ಭೂತದೇಹಂ ವಾ, ಅವನಿಗೆ ದೇಹನೇ ಇಲ್ಲ ಅಂತೇಳಿ ನಿರಾಕಾರ ಅಂದರು. ಅವರು ಭೂತದೇಹಂ ಭೌತಿಕ ದೇಹ ಇದೆ ಅಂತ ಹೇಳಿದರು. ಅವರು ವಿದುಸ್ತೇ ಚಾಧರಂತ, ಅವರು ಅಂದಂತ ಮಸಿಗೆ ಹೋಗ್ತಾರೆ, ಲೋಯೆಸ್ಟ್ ಇದೆಯಲ್ಲ ಅದಕ್ಕೆ ಹೋಗ್ತಾರೆ. ತಥಾ ಪ್ರಕೃತಿ ದೇಹಜ್ಞಾಹ ಕರ್ಮದೇಹ ವಿದೋಪಿ ವಾ ತಸ್ಮಾತ್ ಆನಂದ ಚಿತ್ ದೇಹಂ ಚಿದಾನಂದ ಶಿರೋಮುಖಂ. ಇನ್ನೂ ಕೇಳಿದ್ದಾರೆ, ಪ್ರಾಕೃತ ದೇಹ ಇದೆ, ಪ್ರಕೃತಿ ದೇಹಜ್ಞಾಹ, ಭೂತದೇಹ ಬೇರೆ ಪ್ರಾಕೃತ ದೇಹ ವ್ಯತ್ಯಾಸ ಇದೆ ಅದರಲ್ಲೂ ಕೂಡ, ಗೊತ್ತಾಯ್ತಾ? ಭೂತದೇಹ ಪ್ರಾಕೃತ ದೇಹ, ಅಪ್ರಾಕೃತ ಅಂಬೋದು ಒಂದು ಒಟ್ಟು, ಪ್ರಾಕೃತ ಅಂಬೋದು ಒಂದು ಬ್ಲಾಡ್ ಟರ್ಮ್ ಅದು. ಅದರಲ್ಲೇ ತಗೊಂಡ್ರೆ ಭೌತಿಕ ಅಂತ ಕರೀತಾರೆ. ಭೌತಿಕ ಅಂದರೆ ಪಂಚಭೂತಗಳು ಇರೋದು, ಪಂಚಭೂತಗಳು ಎಲ್ಲರೂ ಇದ್ದರೂ ಕೂಡ ಅವರೆಲ್ಲ ಬ್ರಹ್ಮದೇವರು ಪ್ರಾಕೃತ ದೇಹ, ಭೌತಿಕ ದೇಹ ಅಲ್ಲ. ಅರ್ಥ ಆಯ್ತಾ? ಈಗ ಭೌತಿಕ ಬೇರೆ ಪ್ರಾಕೃತ ಬೇರೆ, ಯಾಕೆಂದರೆ ಪ್ರಕೃತಿ ಭೂತಗಳು ಬರೋದು ಯಾವ ಸ್ಟೇಜ್, ಲೋ ಸ್ಟೇಜಲ್ಲಿ, ಲೋಯರ್ ಸ್ಟೇಜಲ್ಲಿ. ಉದಾಹರಣೆ ವಸ್ತ್ರಗಳಲ್ಲಿ ವೆರೈಟಿ ಇದೆಯಲ್ಲ, ಹಾಗೆ ದಾವಳಿ ವರ್ಷಗಟ್ಟಲೆ ಬರುತ್ತೆ, ರೇಷ್ಮೆ 15 ದಿವಸ ಬರುತ್ತೆ, ಹತ್ತಿ ಒಂದು ಸರ್ತಿ ಉಟ್ಕೊಂಡು ಬಿಟ್ಟರೆ ಮತ್ತೆ ಬರೋದಿಲ್ಲ, ಯಾಕೆ ದೇಹದಲ್ಲಿ ವ್ಯತ್ಯಾಸ ಇದೆ. ಅದೇ ಪ್ರಾಕೃತ ದೇಹ ಅಂಬೋದು ಮೇಲಿನವರಿಗೆ, ಭೌತಿಕ ದೇಹ ಅಂಬೋದು ಲೋಯೆಸ್ಟ್. ಅದು ಅದು ದೇವರಿಗೆ ಪ್ರಾಕೃತ ದೇಹನೂ ಇಲ್ಲ, ಭೌತಿಕ ದೇಹನೂ ಇಲ್ಲ, ಅದು ವ್ಯತ್ಯಾಸ ತಿಳ್ಕೊಂಡಿರ್ಬೇಕಾದ್ರೆ ಪ್ರಾಡಾಗಿ ಅಂತ ಗೊತ್ತೇನೋ ಅದನ್ನ. ಮಹತ್ತತ್ವದ ಶರೀರ ಬ್ರಹ್ಮದೇವರಿಗೆ, ಮಹತ್ತತ್ವದ ಕಾಲಕ್ಕಿನ್ನ ಏನಿಲ್ಲ, ಭೂತ ಪಂಚಭೂತ ಸೃಷ್ಟಿನೇ ಆಗಿಲ್ಲ, ಅದನ್ನು ದೇಹ ಇರೋ ಚಾನ್ಸಸ್ಸೇ ಇಲ್ಲ ಅವರಿಗೆ. ಇನ್ನೇನು ಹೇಳಬೇಕು ನೀವೀಗ, ಅತಿಸೂಕ್ಷ್ಮರೂಪದ ಒಪ್ತೇವೆ ನಾವು ಅದನ್ನು, ಅತಿಸೂಕ್ಷ್ಮರೂಪದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಸೇರೋದ್ರಿಂದ ಒಪ್ತೇವೆ, ಆದರೆ ಈ ಅರ್ಥದಲ್ಲಿಲ್ಲ. ಉದಾಹರಣೆಗೆ ಯಾವುದೇ ಬಟ್ಟೆ ತೊಗೊಂಡ್ರೆ ಏನು ಎಲಿಮೆಂಟ್ ಇದೆ ಅದರೊಳಗೆ, ನೂಲಿರಲೇಬೇಕಾದ್ರೆ ನೂಲು ಬಟ್ಟೆ ಮಾಡಲಿಕ್ಕೆ ಬರೋದಿಲ್ಲ, ಆ ನೂಲತ್ವ ಅಂಬೋದು ಇದಕ್ಕೆ ಕಾರಣ ಆಗೋದಿಲ್ಲ. ಹಾಗಿದ್ದರೆ ಹತ್ತಿ ಬಟ್ಟೆನೂ ನೂಲು, ರೇಷ್ಮೆ ಬಟ್ಟೆನೂ ನೂಲಿದೆ, ಎರಡು ಒಂದೇ ರೀತಿಯ ಮಡಿ ಮೇಲಿಗೆ ಬರ್ತವೆ, ಅದು ವ್ಯತ್ಯಾಸ ಇದೆ. ಯಾಕೆ ಸೂಕ್ಷ್ಮ ರೂಪ ಇದು, ನೂಲಿನ ಸೂಕ್ಷ್ಮ ಇದು, ಅದು ಸೂಕ್ಷ್ಮ ಅಲ್ಲ, ಆ ರೀತಿ ಒಪ್ತೇವೆ. ಆದರೆ ಭೌತಿಕ ದೇಹ ಏನಾಗಿರುತ್ತೆ, ಯಾವಾಗ ಭೌತಿಕ ದೇಹ ಅದಕ್ಕೇ ದೇವತೆಗಳ ತೇಜೋಮಯ ದೇಹ ಅಂದರೆ ಏನರ್ಥ, ತೇಜಸ್ ಎನರ್ಜ್ಮೆಂಟ್ ಭಾಳ ಜಾಸ್ತಿ ಇದೆ, ಅದಕ್ಕೆ ಆಯುಷ್ಯ ತುಂಬ ಜಾಸ್ತಿ. ಅದಕ್ಕೆ ಇವ್ರದ್ದು ಪಂಚಭೌತಿಕ ದೇಹ ಆದ್ದರಿಂದ ಹೆಚ್ಚು ಲೈಫ್ ಇಲ್ಲ ಇದಕ್ಕೆ. ಪಂಚಭೌತಿಕ ಪಂಚಲೋಹದ ವಿಗ್ರಹ ಇದ್ದಾಗ, ಪಂಚಲೋಹದ ವಿಗ್ರಹ ಅದು ಯಾವಾಗಲೂ ಎಷ್ಟದು ವ್ಯಾಲ್ಯೂ ಆದ್ರದ್ದು, ಸ್ವಲ್ಪ ಚಿನ್ನ ಇರುತ್ತೆ ಅಷ್ಟೇ. ಆದರೆ ಇದು ಬಂದು ಶುದ್ಧ ಬಂಗಾರದ್ದಾಗಿಬಿಟ್ರೆ ಅದ್ರ ಮೆಟೀರಿಯಲ್ ವ್ಯಾಲ್ಯೂ ಜಾಸ್ತಿ, ಲೈಫು ಜಾಸ್ತಿ. ಅದಕ್ಕೆ ಲೈಫು ಭಾರಿ ಜಾಸ್ತಿ ಲೈಫು, ಇದಕ್ಕೆ ಅಷ್ಟು ಲೈಫ್ ಇರೋದಿಲ್ಲ, ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಪಂಚಭೌತಿಕ ಪಂಚಲೋಹ ಅನ್ನೋ ಅರ್ಥದಲ್ಲಿ ತಿಳ್ಕೊಂಡಿರ್ಬೋದು ಸರಿಯಾಗಿ. ದೇವತೆಗಳಿಗೆ ವ್ಯಕ್ತ ಚಿನ್ಮಾತ್ರ ಮೂರ್ತಿ ಇದೆ, ಚಿನ್ಮಾತ್ರ ಮೂರ್ತಿ ಪ್ರಾಕೃತ ದೇಹ ಇಲ್ಲೇ ಇಲ್ಲ ಅಂತ ಹೇಳಿದಾಗ ಭೌತಿಕ ಇಲ್ಲ ಅಂತ ರೂಲ್ ಡೌಟ್. ಅಲ್ಲಿಗೆ ಭೌತಿಕ ಇಲ್ಲ, ಪ್ರಾಕೃತ ಇರಬಹುದು, ಅರ್ಥ ಆಯ್ತಾ? ಪ್ರಾಕೃತ ಏನಿಲ್ಲ ಅಂದರೆ ಭೌತಿಕ ಇರೋ ಚಾನ್ಸೇ ಇಲ್ಲ. ಯಾಕೆ ಮತ್ತು ಮನೆಯೇ ಇಲ್ಲ ಅಂದ್ರೆ ರೂಮ್ ಇದೆಯಾ ಅಂತ ಕೇಳಿದ್ರೆ ಹೇಗಾಗುತ್ತೆ? ಯಾವುದಿಲ್ಲ ಮನೆಗಳು, ಮನೆಯೇ ಅಲ್ಲದೆ ಹೋದಾಗ ಮನೆಯಲ್ಲಿ ಯಾವ ರೂಮ್ ಕೊಡ್ತೀರಿ ನಮಗೆ ಅಂದರೆ, ಮನೆಯೇ ಇಲ್ಲ ರೂಮ್ ಕೊಡೋದೇನು ಬಂತು ಅಂತಲ್ಲ ಆ ರೀತಿ. ಸೊ ಪ್ರಾಕೃತ ಅಂಬೋದು ಬ್ರಾಡ್ ಅದು, ಪ್ರಾಕೃತ ಇದ್ದು ಮುಂದೆ ಯಾವ ಚಾನ್ಸ್ ಇದೆ, ಭೌತಿಕದ ಇರೋ ಚಾನ್ಸ್ ಇದೆ. ಆದರೆ ಪ್ರಾಕೃತ ಏನಿಲ್ಲ ಅಂದರೆ ಭೌತಿಕ ಇಲ್ಲೇ ಇಲ್ಲ, ಅದರಿಂದಾಗಿನೇ ಅದು ಒಪ್ಪಬಾರದು. ಹೇಳಿದ್ದಾರೆ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ, ಅವರ ದೇಹ ಪ್ರಾಕೃತದಲ್ಲೂ ಇನ್ನೂ ದೊಡ್ಡದು ಎಷ್ಟೇ ಆಗಿದೆ ಅಂದರೆ ಆಲ್ಮೋಸ್ಟ್ ಅಪ್ರಾಕೃತ ಇದ್ದಷ್ಟು ಸ್ಟೇಜಲ್ಲಿದೆ ಅದು, ಅವ್ರು ಬ್ರಹ್ಮದೇವರ ದೇಹ. ಆದ್ದರಿಂದ ಅವ್ರಿಗೇನಿಲ್ಲ, ಅವ್ರಿಗೇನಂತ ಕರೀತಾರೆ ಅಪ್ರತಿಮ, ದೇಹ ಇಲ್ಲದವರು ಅಂತ ಕರೀತಾರೆ. ಬ್ರಹ್ಮ ನಿರಭಿಮಾನತ್ವಾತ್ ಅವ್ರು ಹೇಳ್ತಾರೆ, ಅವ್ರಿಗೆ ಆಚಾರ ಹೇಳಬೇಕು ಹೇಳ್ತಾರೆ. ಪ್ರಾಕೃತ ಶರೀರಪಿ ಅಶರೀರವಾನ್ ಅಂತ, ಶರೀರೇಪಿ ಅಶರೀರವಾನ್, ದೇಹ ಇದ್ದರೂ ಕೂಡ ಏನಂತ ಹೆಸರು ಅವರಿಗೆ, ದೇಹ ಇಲ್ಲದವರು ಅಂತಾನೆ ಹೆಸರು. ಅಭಿಮಾನ ಬಿಟ್ಟರೆ ಹೇಗೋ ಹಾಗೆ, ಅದರಿಂದ ಅದು ಸರಿ ಹೋಯ್ತು. ಅದಕ್ಕೆ ಪ್ರಾಕೃತ ಅಪ್ರಾಕೃತ ಅಂದರೆ ಮುಗಿದೋಯ್ತು ಅಲ್ಲಿಗೆ. ಅಪ್ರಾಕೃತದಲ್ಲಿ ಏನು ಮಾಡಿದೆ ಆತ ಈಗ, ಪ್ರಸ್ಯ ಕಡೋರು ಏನು ಮಾಡ್ತಾನೆ, ಸ್ವಲ್ಪ ಅಂತ ಶುರು ಮಾಡಿದ್ನಲ್ಲ, ಸ್ವಲ್ಪ ಪ್ರಾಕೃತ ದೇಹ ಇರಲಿ, ಭೌತಿಕ ದೇಹ ಬೇಡ, ಪ್ರಾಕೃತಿಕ ದೇಹ ಇರಲಿ, ಬ್ರಹ್ಮದೇವ್ರಿಗೆ ಒಪ್ಕೊಂಡಿದ್ದೀರಲ್ಲ, ಅವ್ರಿಗೆ ಒಪ್ಕೊಂಡಿದ್ದರಿಂದ ನಿಮಗೆ ಏನು ಅನುಕೂಲ ಆಗಿಲ್ವಲ್ಲ ಅವರಿಗೆ, ಅಷ್ಟು ದೇವರಿಗೆ ಅಷ್ಟು ಒಪ್ಕೊಂಬಿಡಿ ಅಂದರೆ ಅಷ್ಟು ದೇವರಿಗೆ ಅಂದ್ರೆ ಅಷ್ಟು ಒಪ್ಲಕ್ಕೆ ಬರಲ್ಲ. ಸೊ ಬ್ರಹ್ಮದೇವರಿಗೆ ಅಷ್ಟು ಒಪ್ಪಿದ್ದರಿಂದ ಏನಾಯಿತು, ಒಂದು ಹುಟ್ಟು ಒಂದು ನಾಶ ಇದೆ ಅವರಿಗೆ, ಸ್ವಲ್ಪ ಒಪ್ಕೊಂಡಿದ್ದು ಕೂಡ. ಇವರೆಲ್ಲ ಮುಂದೆ ತುಂಬ ಸತಿ ಹುಟ್ಟೋದ ಪ್ರಸಂಗ ನಮಗಿರಾಗ ಅವರಿಗಿಲ್ಲ, ಒಂದೇ ಸರ್ತಿ ಹುಟ್ಟೋದು ಒಂದೇ ಸರ್ತಿ ನಾಶ, ಅಷ್ಟಾರು ದೇವ್ರಿಗೆ ಒಪ್ಪಬೇಕಾಗುತ್ತೆ. ಪ್ರಾಕೃತ ಒಪ್ಕೊಂಡ್ಬಿಟ್ರೆ ಚೂರು ನಾಶ ಒಪ್ಪಬೇಕಾಗುತ್ತೆ, ಸ್ವಲ್ಪ ಪ್ರಾಕೃತ ಬಂದರೆ ಏನಾಗಬೇಕದು, ಸ್ವಲ್ಪ ನಾಶ ಒಪ್ಪಬೇಕು. ದೇವರಿಗೇನಿಲ್ಲ, ಪ್ರಾಕೃತ ಎಷ್ಟು ಇಲ್ಲ ಅಂತ ಹೇಳ್ಕೊಂಡ್ರೆ ನಾಶ ಎಷ್ಟು ಇಲ್ಲ. ಯಾತಕ್ಕೆ ಪ್ರಾಕೃತ ಇಲ್ಲ ಅಂತ ಹೇಳಬೇಕಾಗಿದೆ ನಾವು ಅಂದರೆ, ನಾಶ ಇಲ್ಲ ಅಂತ ಹೇಳಬೇಕಾಗಿದೆ. ನಾಶ ಇಲ್ಲ ಅಂತ ಸುಮ್ಮನೆ ಹೇಳಕ್ಕೆ ಬರೋದಿಲ್ಲ, ಅಪ್ರಾಕೃತ ಕೊಟ್ಟ ಮಾತ್ರ ಏನಾಗೋದದು, ನಾಶ ಹೋಗೋದು. ಅದಕ್ಕೋಸ್ಕರ ಅದು ಅದು ಉಪಾಯ ಒಪ್ಪಿಸಕ್ಕೆ ಟ್ರೈ ಮಾಡ್ತಾನೆ ಅವನು, ಸ್ವಲ್ಪ ಒಪ್ಕೊಂಬಿಡಿ ಅಂತೇಳಿ, ಮುಂದೆ ಸ್ವಲ್ಪ ಜಾಗ ಬಿಡಿಯುತ್ತೆ ಆಮೇಲೆ ಅವ್ರು ಕೂತ್ಬಿಡ್ತಾರಲ್ಲ ಮುಂದೆ, ಹಾಗೆ ಸ್ವಲ್ಪ ಸರ್ಕಾರಿ ಸರಕೊಳ್ಳಿ ತಿವಡೇ ಬಿಸಿಬಿಡ್ತಾರೆ, ಬಿಡೋದಿಲ್ಲ, ಅದಕ್ಕೆ ಅವಕಾಶ ಕೊಡಬಾರದು. ಅದೇಹಂ ಭೂತ ದೇಹಂ ವಾ ವಿದುಸ್ತೇ ಚಾಧರಂ ತಮಃ, ತಾನು ಸಾಮಾನ್ಯ ಮಡಿ ಮಾಡೋರು ಏನು ಮಾಡ್ತಾರೆ, ಸ್ವಲ್ಪ ತಾಕಿದಾಗ ಆಯಿತು ಅಂತ ಮಡಿ ಮೈಲಿಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಾಕಲೇಬೇಕಾಗಿಲ್ಲ, ತಾಕಿದಾಗ ಆದರೂ ಕೂಡ ಏನದು, ಮೈಲಿಗೆನೆ. ಅದಕ್ಕೆ ಸ್ವಲ್ಪ ಕೂಡ ಡೌಟ್ ಬಾರ, ದೇವ್ರ ಬಗ್ಗೆ ಏನು ಬರಬಾರ್ದು, ದೋಷ ಗಂಧ ವಿಸುರ ಅಸ್ಪೃಷ್ಟ ದೋಷ ಗಂಧಾಯ, ಗೊತ್ತಾಯ್ತಾ? ಅಸ್ಪೃಷ್ಟ ದೋಷ ಗಂಧ, ದೋಷ ಇಲ್ಲ ಅಲ್ಲ, ದೋಷದ ಟ್ರೇಸು ಇಲ್ಲ, ಗೊತ್ತಾಯ್ತಾ? ದೋಷದ ಟ್ರೇಸು ಇಲ್ಲ ಅಂತ ಹೇಳಿದರೆ ಅದು ಮಹಾಮಹಿಮೆ. ಅದಕ್ಕಾಗಿ ಮಾತು ಹೇಳ್ತಾರೆ, ತಥಾ ಪ್ರಕೃತಿ ದೇಹ ಜ್ಞಾಹ ಕರ್ಮದೇಹ ವಿಲೋಪಿವ. ಇನ್ನು ಕರ್ಮದೇಹ ಇದೆ ಅಂದರೆ ಏನು, ಕರ್ಮಜನ್ಯವಾದ ದೇಹ ಇದೆ ಅಂದರೆ ಕರ್ಮದಿಂದ ಜಡ ಬರ್ತಾರ, ಜನಗೆ ಜಿಂಕೆ ಜನ್ಮ ಬಂತು, ಯಾತಕ್ಕೆ ಪ್ರಾರಬ್ಧ ಕರ್ಮದಿಂದಾಗಿ ಬಂದ ದೇಹ, ಮತ್ಸ್ಯರೂಪ ಬಂತು, ಈತೇನು ಪ್ರಾರಬ್ಧ ಅಂತ ಕೇಳಿದರೆ ಪ್ರಾರಬ್ಧ ಇಲ್ಲ, ಏನದು ಆತ್ಮಮಾಯೆಯ ಸ್ವೇಚ್ಛೆಯಿಂದ ತಗೊಂಡ ದೇಹ, ಅದು ಕರ್ಮದ ಪ್ರಭಾವದಿಂದ ಬಂದಿದ್ದಲ್ಲ. ಅದಕ್ಕಾಗಿ ಕರ್ಮದೇಹ ವಿದೋಪಿ ಅಲ್ಲ ಯಥಾಸ್ ತಿಳ್ಕೊಬೇಕಲ್ಲಿ. ಬೆಳಭರತರಾಜ ಜಿಂಕೆಯಾದ, ಈತ ಮತ್ಸ್ಯಕುರ್ಮನಾದ, ಏನು ಡಿಫ್ರೆನ್ಸ್ ಇದೆ, ಇಬ್ಬರಿಗೂ ಅದೇ ಬಂತಲ್ಲ ಪಾಪ ಅಂತ ಕೇಳಿದರೆ, ಜಿಂಕೆ ವಾಸಿ ಸ್ವಲ್ಪ ಮತ್ಸ್ಯವು ದುರ್ವಾಸನೆ ಇದೆ, ಅದನ್ನೇ ಕೇಳಿದ ಪರಿಷತ್ ರಾಜ, ವಾಸನೆದೇಹ ಅನ್ಯಾಕ ತೊಗೊಂಡ ಸುಮ್ಮ ಸುಮ್ಮನೆ ದೇವರು ಮತ್ಸ್ಯಕುರು ವಾಸನೆ ತೊಗೊಂಡ್ರೆ ಮತ್ಸ್ಯದೇಹ ತೊಗೊಂಡ ಮಾತ್ರಕ್ಕೆ ಪ್ರಾಕೃತ ಮತ್ಸ್ಯಗಳಿಗೆ ಭೌತಿಕ ಮತ್ಸ್ಯಗಳಿಗೆ ವಾಸನೆ ಇದೆ ಹೊರತು ಆ ದೇವರಿಗೆ ಅದಿಲ್ಲ. ಈಗ ಸಕ್ಕರೆ ಹಚ್ಚಿನ ಮೀನು ಮಾಡ್ತಾರೆ ವಾಸನೆ ಬರುತ್ತಾ? ಬರದೆ. ಆ ರೀತಿಯಾಗಿದೆ. ತಸ್ಮಾತ್ ಆನಂದ ಚಿದ್ದೇಹಂ ಚಿದಾನಂದ ಶಿರೋಮುಖಂ ಬರೆದ ದಕ್ಷರಾಜರಿಗೆ ಅಜಗರ ಯೋನಿ ಬಂತು. ಯಾತಕ್ಕೆ? ಕರ್ಮದೇಹ ಮಾಡಬಾರ್ದು, ದ್ರೋಹ ಮಾಡಿದ, ಋಷಿಗಳಿಗೆ ಅವಮಾನ ಮಾಡಿದ, ಶಾಪ ಕೊಟ್ಟರು, ಆ ದೇಹ ಬಂತು. ಅರ್ಥಾಯ್ತಾ? ಸ್ವರೂಪ ದೇಹಕ್ಕೆ ದೋಷ ಅಂತ ಕರೆಯೋದಿಲ್ಲ, ಇಂಥ ದೇಹಕ್ಕೆ ದೋಷ ಅಂತ ಕರೀತಾರೆ. ಕರ್ಮದೇಹನೂ ಇಲ್ಲ, ಪ್ರಾಕೃತ ದೇಹನೂ ಇಲ್ಲ, ಭೌತಿಕ ದೇಹನೂ ಇಲ್ಲ, ಮತ್ತು ಅದೇಹ ಅಂತಲೂ ಕರಿಬಾರ್ದು. ಅವ್ರೇನು ಮಾಡಿದ್ರು, ಕೊನೆಗೆ ಭಾರಿ ಮಳಿ ಮಾಡ್ಲಕ್ಕೋ ದೇಹನೇ ಇಲ್ಲ ಅಂದ್ಬಿಟ್ರು. ಇವರು ಸ್ವಲ್ಪ ಬೈಲಿಗೆ ಮಾಡೋಣ ಅಂತ ಪ್ರಾಕೃತ ದೇಹ ಅಂದರು, ಅವ್ರು ಭಾರಿ ಮಳಿ ಮಾಡ್ಲಕ್ಕೋ ಮಾಡಿದ್ದೇನವರು, ದೇಹನೇ ಇಲ್ಲ ದೇವರಿಗೆ ಅಂದರೆ ಅದು ತಪ್ಪಾಯ್ತು. ಮತ್ತೆ ಅದೇಹ ಅಂತ ಹೇಳಬಾರ್ದು, ಭೌತಿಕ ದೇಹ ಅನ್ನಬಾರ್ದು, ಪ್ರಾಕೃತ ದೇಹ ಅನ್ನಬಾರ್ದು, ಕರ್ಮ ದೇಹ ಅನ್ನಬಾರ್ದು. ಎಷ್ಟು ವ್ಯತ್ಯಾಸ ಹೇಳ್ತಾರೆ ದೇವ್ರ ಬಗ್ಗೆ, ವಿಶೇಷ ಮಹಿಮೆ ಹೇಳೋದಕ್ಕೆ ಬಂತಿದೆ ಇಷ್ಟು ಕೂಡ. ತಸ್ಮಾತ್ ಇದನ್ನು ನೋಡೋದಕ್ಕೆ ಏನು ಅನಿಸುತ್ತೆ, ಹಿಂದೆ ಹೇಳಿದ್ರಲ್ಲ ಅಂತೇಳಿ. ಇವೆಲ್ಲ ಹೇಳಿರಲಿಲ್ಲ, ಬೇರೆ ಕಡೆ ಹೇಳಬೇಕಾದ್ರೆ ಬರೀ ಆ ಪ್ರಾಕೃತ ಅಂದಿದ್ರೆ ಹೊರತು ಡೀಟೇಲ್ಸ್ ಬಂದಿರಲಿಲ್ಲ. ಡೀಟೇಲ್ಸ್ ಬಂದಿದ್ದಕ್ಕೆ ಏನಾಯ್ತು, ಈಗ ಅದು ಪುನರುಕ್ತಿ ಆಗಲಿಲ್ಲ, ಹೊಸ ವಿಷಯನೇ ಆಯಿತು. ಹೇಳಲಿಲ್ಲ ಈಗ. ಬರೀ ಪ್ರಕೃತಿಯಿಂದ ಮಹತ್ತತ್ವ ಒಂದು ಪ್ರಕೃತಿ, ಪ್ರಾಕೃತ ಈ ಪೃಥ್ವಿಯಪ್ತೇಜೋ ವಾಯುಗಳಿರುವ ಭೂತಗಳು. ಅರ್ಥ ಆಯ್ತಾ? ಬ್ರಹ್ಮದೇವರು ಈ ದೇಹ ಮಾಡಿದ್ದಲ್ಲ, ಕರ್ಮ ಮಾಡೋದಕ್ಕೆ ಬೇರೆ, ಕರ್ಮ ಜನ್ಯ ಬೇರೆ, ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಮತ್ಸ್ಯ ರೂಪದ ಕೆಲಸ ಮಾಡಲ್ಲ ಪರಮಾತ್ಮ, ಮಾಡ್ತಾನೆ. ಇವನು ಜಿಗ್ಗೆ ರೂಪದನ್ನು ಮಾಡ್ತಾನೆ, ಆದರೆ ಬೌಂಡ್ ಟು ಡೂ ಇಟ್. ಪರಮಾತ್ಮ ಏನು ಹೇಳ್ತಾನೆ, ನಮೇ ಕರ್ಮ ಫಲೇ ಸ್ಪೃಹ. ನಾನು ಕರ್ಮ ಮಾಡಬೇಕಂತ ಯಾರು ಹೇಳಾಗೇಲ್ಲ, ನನ್ನ ಮಾಡಿದ್ರೆ ಮಾಡದೆ ಬಿಟ್ಟರೆ ಬಿಟ್ಟೆ. ಅರ್ಥ ಆಯ್ತಾ? ಈಗ ಆ ಕರ್ಮ ಬೇರೆ, ಕರ್ಮ ನಿಮಿತ್ತ ದೇಹ ಬೇರೆ, ಕರ್ಮಕ್ಕೋಸ್ಕರ ಬರೋ ದೇಹ ಬೇರೆ. ಪರಮಾತ್ಮ ಪರಿತ್ರಾಣಾಯ ಸಾಧು ನಮ್ಮ ಕರ್ಮಕ್ಕೋಸ್ಕರ ಬರ್ತಾನೆ, ಇವರು ಪಾಪಕರ್ಮ ಕಳ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಕರ್ಮ ಜನ್ಯ ದೇಹ ಬೇರೆ, ಕರ್ಮ ನಿಮಿತ್ತ ದೇಹ ಬೇರೆ, ಕರ್ಮ ಕರ್ಣ ಮಾಡೋ ದೇಹ ಬೇರೆ. ಆದ್ದರಿಂದ ಕರ್ಮ ನಿಮಿತ್ತ ಆಗಬಾರ್ದು. ಹೇಳಿಲ್ಲ ಈಗ ಜೈಲಿ ನೋಡೋಕೆ ಹೋಗಿರ್ತಾರೆ ಯಾರನ್ನ, ಇವ್ರನ್ನ ಕೈದಿಯಲ್ಲ, ನೋಡೋಕೆ ಹೋದವ್ನು ಕೈದಿಯಲ್ಲ, ಒಳಗಿರೋನ್ ಕೈದಿ. ಇವ್ ನಿಮಿತ್ತ, ಅವನ ನಿಮಿತ್ತ ಏನು ಒಳಗಿರೋದಕ್ಕೆ, ಪಾಪ ಮಾಡಿ ದೇವ್ರದ್ದೇನು, ಅವ್ರ ಸಂಬಂಧ ಗಂಟು ಬಿದ್ದಿದ್ದಕ್ಕೆ ಇವನು ಹೋಗ್ಬೇಕಷ್ಟೇ. ಗೊತ್ತಾಯ್ತಾ? ಸಂಬಂಧ ಗಂಟು ಬಿದ್ದಿದ್ದೆ. ಇವ್ನು ಹೆಂಗ್ ಪೊಲೀಸ್ ಆಫೀಸರ್ ಹೋಗ್ತಾನೆ, ಸಂಬಂಧವನ್ನು ಏನಾಗ್ತದೆ, ಎಂಕ್ವೈರಿ ಮಾಡೋಕೆ ಹೋಗ್ತಾನೆ, ಅದು ಅಧಿಕಾರಿಯಾಗಿ ಹೋಗ್ತಾನೆ, ದೋಷ ಇಲ್ಲ ಅವನು. ಸೊ ದೇವರು ಬರೋ ರೀತಿ ಬೇರೆ, ಇವರು ಬರೋ ರೀತಿ ಬೇರೆ. ತಾತ ಅವ್ರ ಪುಟ್ಟಕ್ಕೆ ಇವರಿಗೆ ಯೂನಿಫಾರ್ಮ್ ಕೊಡೋದಿಲ್ಲ, ವಿಸಿಟರ್ಸ್ಗೆ ಯೂನಿಫಾರ್ಮ್ ಹಾಕಿ ಹೋಯ್ದು ನಂಬರ್ ಕೊಟ್ಟು ಅವ್ರು ನಂಬರ್ ಕೊಟ್ಟು ಕಳಿಸೋದಿಲ್ಲ. ಯಾಕೆ ಆ ದೇಹ ಇಲ್ಲ ಅವರಿಗೆ, ಆ ದೇಹ ಇಲ್ಲ ಅವನಿಗೆ, ಆ ದೇಹ ಇದೆ. ಕೈದಿ ದೇಹ ಕೊಟ್ಟು ನಂಬರ್ ಅವನಿಗೆ, ಪಾಪ ಹೆಸರು ಕೂಡ ನಂಬರ್ ಕೊಟ್ಬಿಡ್ತಾರೆ. ಆ ದೇಹ ಯೂನಿಫಾರ್ಮ್ ಹಾಕ್ಕೊಟ್ಟಿರ್ಬೇಕು ಅವನು. ಇವರಿಗೆ ಯೂನಿಫಾರ್ಮ್ ಇಲ್ಲ, ಯಾಕೆ ದೇಹ ಬೇರೆ. ಈಗ ಕರ್ಮದಿಂದ ಬಂದ ದೇಹ ಕೈದಿಯಾಗಿದ್ದಾನೆ, ನೋಡಕ್ಕೆ ಹೋಗೋದಕ್ಕೆ ಆ ದೇಹ ಕೊಟ್ಟಿಲ್ಲ ಇವರಿಗೆ. ವಸ್ತ್ರ ಅಂದರೆ ದೇಹ, ವಾಸಾಂಶ ಜೀರ್ಣಾನಿ ಯಥಾವಿಹಾಯ ಅಂತ ಹೇಳಿದ್ರಿಂದ ವಸ್ತ್ರ ಅಂದರೆ ದೇಹನೇ. ತಥಾ ಪ್ರಕೃತಿ ದೇಹಜ್ಞಾಹ ಕರ್ಮದೇಹ ವಿದೋಪಿ ವಾ ತಸ್ಮಾದ ಆನಂದ ಚಿದ್ದೇಹಂ ಚಿದಾನಂದ ಶಿರೋ ಮುಖಂ. ಅದಕ್ಕೆ ಪರಮಾತ್ಮನ ದೇಹವನ್ನು ಆನಂದ ಚಿತ್, ಚಿತ್ ಅಂದರೆ ಜ್ಞಾನ, ಜ್ಞಾನಾನಂದಮಯ ದೇಹ ಅಂತ ಕರಿಬೇಕು. ಅಷ್ಟೇ ಅಲ್ಲ, ಚಿದಾನ ಒಪ್ಕೊಂಡು ಆಯ್ತು ಬಿಡಿ ಅಂತ ಹೇಳಿದ. ಆದರೆ ಎಲ್ಲ ವಯ ಒಪ್ಕೊಳ್ಳೋದು, ಬರೀ ದೇಹ ಮಾತ್ರ ಒಪ್ಕೋತೇನೆ ಅಂದ, ಸಾಲದು. ಚಿದಾನಂದ ಶಿರೋ ಮುಖಂ, ಆತನ ಪ್ರತಿ ಅಂಗಗಳು ಕೂಡ ಏನವೋ, ಒಟ್ಟು ದೇಹ ಅಷ್ಟೇ ಅಲ್ಲ, ಪ್ರತಿಯೊಂದು ಅಂಗಗಳು ಏನಾಗಿವೆ, ಜ್ಞಾನಾನಂದಮಯ. ಇದು ಇನ್ನೊಂದು ಪಾಯಿಂಟ್. ಇದು ಚಿದಾನಂದ ಭುಜಂ, ಆಯ್ತು ಬಿಡಿ ಲಾಂಗ್ಸ್ ಅಂದ್ರೆ ಒಪ್ಕೊಂಬೋಣ, ಭುಜ ಗಿಜ ಆದರೂ ಒಪ್ಪು, ಚಿದಾನಂದ ಭುಜಂ ಅಷ್ಟಕ್ಕೆ ಸಾಲದು. ಮತ್ತೆ ಜ್ಞಾನ ಸುಖೈಕ ಪದ ಪದ ಸಾಂಗುಲಿ, ಆತನ ಕಾಲುಗಳು ಜ್ಞಾನಾನಂದಮಯ, ಅಂಗುಲಿ ಬೆರಳುಗಳು ಜ್ಞಾನಾನಂದಮಯ, ಇನ್ನೂ ಜಾಸ್ತಿ ಬಂತು. ಅಲ್ಲಿಗಾರು ಸ್ಟಾಪ್ ಮಾಡ್ತೀರ ಅಂದರೆ, ಆ ಕೈಯ ಸಾತ್ ಆ ನಖಾಗ್ರೇಭ್ಯ, ಅವನ ರೋಮಗಳು ಜ್ಞಾನಾನಂದಮಯ, ಕೇಶಗಳು ಆನಂದಮಯ, ಮತ್ತು ನಖಗಳ ತುದಿಗಳು ಕೂಡ. ತುದಿ ಅಂತ ಯಾತಕ್ಕೆ ಹೇಳಿದರು, ನಖ ತುದಿ ಅಂತ ಹೇಳಿದರೆ ನಮ್ಮ ತುದಿ ಏನಾಗುತ್ತೆ, ಕಟ್ ಮಾಡ್ಬೋದು, ಇದನ್ನು ಕಟ್ ಮಾಡಿದ್ರೆ ನೋವಾಗದು, ಅದು ಕಟ್ ಮಾಡಿದ್ರೆ ನೋವಾಗೋದಿಲ್ಲ, ಇದೆ ಅಂತ ಹೇಳಲಿಲ್ಲ. ಆ ತುದಿ ಕೂಡ ಏನದು, ತುದಿ ಕೂಡ ಏನದು, ಅದು ಜ್ಞಾನಾನಂದಮಯ. ಇದು ಅರ್ಥ ಮಾಡಿಕೊಂಡು ದೇವರ ಜ್ಞಾನಾನಂದಮಯತ್ವ ಬಹಳ ದೊಡ್ಡದಾಯಿತು. ಅದನ್ನೇ ಪುರಂದರದಾಸರು ಆಪಾದ ಆನಂದ, ಆನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ ಅಂತ ಹೇಳ್ತಾ ಈ ವಿಜಯ ಮಾತಿನ ಪೂರ್ತಿ ಇದು ಇಟ್ಟಿದ್ದೆ ಕನ್ನಡದಲ್ಲಿ ಇಟ್ಟಿರೋದು ಹಾಗೆ. ಹಾಂ, ಎಲ್ಲ ರೂಪಕ್ಕೂ ಜ್ಞಾನಾನಂದಮಯನೇ, ಎಲ್ಲವೂ ಜ್ಞಾನಾನಂದಮಯ ದೇಹನೇ, ಒಂದು ರೂಪ ಅಲ್ಲ, ಎಲ್ಲ ರೂಪಗಳು ಕೂಡ ಹಾಗೇನೆ. ಪೂರ್ಣಚಿತ್ ಸುಖಶಕ್ತಿಕಂ ಆಕೇಶಾದ ಆನಖಾಗ್ರೇಭ್ಯ. ನೋಡಿ, ಇಲ್ಲೂ ಸ್ವಾರಸ್ಯ. ಮತ್ತೆ ಆ ನಖ ಅಂತ ಕರೀಲಿಲ್ಲ, ಆ ನಖಾಗ್ರ ಅಂತ ಕರೆದಿದ್ದರಿಂದ ನಮ್ಮ ಪ್ರಕಾರ ನಖಾಗ್ರಮ ನಮಗೆ ಪ್ರಾಬ್ಲಮ್ಮು. ಕಟ್ಟಾಕಿರೋ ತುಂಬ ಬೆಳೆದಾಗ ಆದಷ್ಟು ಬೇಗ ಕಟ್ಟಾಕಿರೋ ಖುಷಿಯಾಗುತ್ತೆ ಇವರಿಗೆ. ಆ ನಖಾಗ್ರ ಕೂಡ ಏನಾಗಿದೆ ಅದು, ಅಷ್ಟೇ ಅಲ್ಲ, ಪರಮಾತ್ಮನ ಪಾದದಿಂದ ಅಲ್ಲ, ಪಾದದ ಹೆಬ್ಬೆರಳಿನಿಂದ ಅಲ್ಲ, ಹೆಬ್ಬೆರಳ ತುದಿಯಿಂದ ಅಲ್ಲ, ನಖದಿಂದಲ್ಲ, ನಖದ ತುದಿಯಿಂದ ಬ್ರಹ್ಮಾಂಡ ಕಟಕ ಸಿಡೋಯ್ತು. ನಖದ ತುದಿಯಿಂದ ಅಲ್ಲಿಗೆ ಅದ ಗಂಗಾ ಸೃಷ್ಟಿಯಾಗಿದ್ದಾಗ ನಖದ ತುದಿ ಮಹತ್ವ ಹೇಳ್ತಾರೆ. ಅದೇ ರೀತಿ ಮಧ್ವದಲ್ಲಿ ಹೇಳಬೇಕಾದ್ರೆ ಮಹಾಲಕ್ಷ್ಮಿಗೆ ನಖಧೂ ರಾಜದ ಅನಂತ ಸದ್ಗುಣ, ನಖಧು ಉಗುರಿನೊಳಗೆ ಸ್ವಲ್ಪ ಧೂಳಿರುತ್ತಲ್ಲ ಅದನ್ನ ಹಿಡಿಸ್ತು, ಧೂಳದ ಪರಮಾತ್ಮಕ್ಕೆ ಧೂಳು ಯಾವ ಬಂತು ಆ ಥರ ಲೆಕ್ಕ ಹಾಕಬಾರ್ದು. ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಸತಿ ಸ್ವಲ್ಪ ಜಾಗದಲ್ಲೂ ಕೂಡ ಇರೋ ಕೂಡ ತಿಳಿಯೋಕ್ಕೆ ಅವರಿಗಾಗೋದಿಲ್ಲ. ಏನು ಸತತಂ ಚಿಂತೆ ಅನಾರತಂ, ನಾನ್ ಸ್ಟಾಪ್ ಚಿಂತನೆ ಮಾಡಿದ್ರು ಕೂಡ ಇಡೀ ದೇವರಲ್ಲ, ಆತನ ಅಂಗ ಅಲ್ಲ, ಆತನ ರೋಮ ಕೇಶಗಳಲ್ಲ, ಆತನ ಉಗುರಲ್ಲ, ಉಗುರಿನ ತುದಿಯಲ್ಲ, ತುದಿ ಒಳಗಿನ ಧೂಳಿದೆಯಲ್ಲ, ಆ ಕೂಡ ತಿಳ್ಕೊಳ್ಳೋಕ್ಕೂ ಮಹಾಲಕ್ಷ್ಮಿಗಾಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಪೂರ್ಣಜಿ ಸುಖಶಕ್ತಿ ಕಂ ಏನು ಸಮಯಕ್ಕೆ ಯಾರು ತಿಳ್ಕೊಂಡಿದ್ದಾರ ಪೂರ್ಣ ತಿಳ್ಕೊಂಡಿದ್ದಾರಲ್ಲ ಹೇಳಿ ಮತ್ತೆ. ಅದು ಅಷ್ಟೇ ಬರ್ತದೆ, ಪೂರ್ಣ ಸುಮ್ಮನೆ ಹೇಳಿದ್ದಲ್ಲ, ಕರೆಕ್ಟ್ ಹೇಳಿದ್ದು ಅಂತ ಅರ್ಥ. ಎಲ್ಲಾಗಿ ಹೆಚ್ಚು ಒಪ್ಪೇ ಬಿಟ್ಟಿದ್ದೀರ ಅವೀಗ, ಎಲ್ಲಕ್ಕಿಂತ ಹೆಚ್ಚು ಒಪ್ಪಿದ್ದೇವೆ, ಆದರೂ ಕೂಡ ಏನಲ್ಲ ಪೂರ್ಣ ಆಗಲಿಲ್ಲ. ಪ್ರತ್ಯೇಕಂತು ಗುಣಾಂಸ್ತಾಂಸ್ತು ಸದಾ ಸರ್ವಗುಣಾತ್ಮಕಾನ್ ಜ್ಞಾತ್ವಾ ವಿಮುಚ್ಯತೆ ವಿಷ್ಣೋ ಪ್ರಸಾದಾನ್ ಮಾನುಷೋಪಿ ಸನ್. ಪ್ರತ್ಯೇಕಂತು ಗುಣಾಂಸ್ತಾಂಸ್ತು ಸದಾ ಸರ್ವಗುಣಾತ್ಮಕಾನ್. ಇನ್ನೊಂದು ಮತ್ತೊಂದು ಪಾಯಿಂಟ್, ಮತ್ತೆ ಆ ಗುಣಗಳು ಹೆಚ್ಚು ಮತ್ತೆ ಒಂದು ಗುಣ ಇದೆ ಈಗ, ಆ ಗುಣದ ಎಲ್ಲ ಗುಣವೇ, ಮತ್ತೆ ಒಂದು ಗುಣಕ್ಕೆ ಎಲ್ಲ ಗುಣಗಳಿವೆ, ಮತ್ತು ಒಂದು ಗುಣಗಳು ಅನಂತ ಗುಣಗಳು. ಹರಿಕತಾಂಸ್ತಾರ ಎಲ್ಲ ಗ್ರಂಥಗಳು ಯಾತಕ್ಕೆ ಹೆಚ್ಚು ನಮಗೆ ಉಪಯುಕ್ತ ಅಂತ ಕೇಳಿದರೆ ಎಲ್ಲ ಸಂಗ್ರಹ ಮಾಡ್ತಾರೆ. ಒಂದು ಗುಣ ಅನಂತ, ಒಂದು ರೂಪ ಅನಂತ ರೂಪ, ಒಂದು ಗುಣ ಅನಂತ ಗುಣಗಳು. ದೇವ್ರ ಮೈ ಎಷ್ಟು ಜಾಸ್ತಿ ಆಯ್ತಾಗ ಇವ ಬಲ ಇದೆ, ಅಂದರೆ ಜ್ಞಾನ ಇಲ್ಲ, ಒಳ್ಳೆ ಜಟ್ಟಿ ಸಿಕ್ಕಾಬಟ್ಟೆ ಸ್ಟ್ರಾಂಗೆಸ್ಟ್ ಪರ್ಸನ್ನು ವರ್ಲ್ಡ್ ಚಾಂಪಿಯನ್ನು ಅವನಿಗೆ ಆಕೆ ಇ ಬಿ ಸಿ ಡಿ ಬರೋದಿಲ್ಲ, ಗೊತ್ತಾಯ್ತಾ? ಯಾಕೆ ಜ್ಞಾನ ಇಲ್ಲ ಅವನಿಗೆ, ಯಾಕೆ ಬಲಕ್ಕೆ ಜ್ಞಾನದ ಗುಣ ಇರೋ ಬಲ ಅಲ್ಲ ಅದು. ಈ ಒಳ್ಳೆ ಜ್ಞಾನ ಇದ್ದಾರೆ ಅಣ್ಣನ ಮುದುಕ, ಎದುರು ಕೂಡಕ್ಕೆ ಬರಲ್ಲ ಕೂತ್ರೆ ನೆಲಕ್ಕೆ ಬರಲ್ಲ, ಬಲ ಇಲ್ಲ. ಪರಮಾತ್ಮ ಎಲ್ಲ ಬಲ ಜ್ಞಾನ ಆನಂದಮ ಎಲ್ಲ ಗುಣಗಳು ಎಲ್ಲ, ಒಂದು ಗುಣದ ಎಲ್ಲ ಗುಣವೂ ಸೇರಿದೆ, ಒಂದು ರೂಪದ ಎಲ್ಲ ರೂಪವೂ ಸೇರಿದೆ, ಒಂದವೇದ ಎಲ್ಲ ಅವೇನೂ ಸೇರಿದೆ. ಇದು ದೇವರ ವಿಶೇಷವಾದ ಮಹಿಮೆ. ಅದಕ್ಕೆ ಪೂರ್ಣ ಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂದರೆ ಈ ಪೂರ್ಣತ್ವ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಉಪನಿಷತ್ತರ ವಾಕ್ಯಕ್ಕೆ ಅರ್ಥ ಬರೀತಾರೆ ಪೂರ್ಣ ಅಂಥೇಳಿ, ಇಷ್ಟು ಪೂರ್ಣತ್ವದ ಕಲ್ಪನೆ ಯಾರಿಗೂ ಇಲ್ಲ. ಆಚಾರ್ಯರು ಕೊಟ್ಟ ದೇವ್ರ ಪೂರ್ಣತ್ವ ಇದೆಯಲ್ಲ, ಇದು ತೀರಾ ಪರ್ಫೆಕ್ಟ್. ಇದಕ್ಕೆ ಆಧಾರ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವ ಆವೃತ್ಯ ತಿಷ್ಠತಿ. ಆ ಗೀತಾ ವಾಕ್ಯಕ್ಕೆ ಇದಿಷ್ಟು ಭಾಷೆ ಐತೆ, ಅಲ್ಲಿ ಬರೆದಿಲ್ಲ ಆಚಾರ್ಯ ಇಷ್ಟೊಂದು, ಇಲ್ಲಿ ಬರೆದ ಇಲ್ಲ, ಶಿಫ್ಟ್ ಮಾಡ್ಕೊಳ್ಳೋದೆ ಹೋದರೆ ಸ್ವಾರಸ್ಯ ಗೊತ್ತಾಗಲ್ಲ. ಈ ವಾಕ್ಯಗಳೆಲ್ಲ ಅಲ್ಲಿ ಸೇರಿಸ್ಕೋಬೇಕು, ಆಗ ಸರ್ವಮೂಲ ಆಗೋದು. ಜ್ಞಾತ್ವಾ ವಿಮುಚ್ಯತೆ ವಿಷ್ಣೋಹ ಪ್ರಸ, ಇದೆಲ್ಲ ಏನು ಉಪಯೋಗ ಭಾರಿ ಹೇಳ್ತಿರಲ್ಲ ಅಂದರೆ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ದೇವರಿಗೆ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಸಾಧನ. ದುರ್ಯೋಧನ ಏನು ಮಾಡ್ದ, ಕೃಷ್ಣನ ಕಾಲ ಹತ್ರ ಕೊಡ್ಬೇಕು ನಾನು ತಲೆ ಹತ್ರ ಕೊಡ್ತೀನಿ ಅಂತ. ಏನು ಭೇದ ಸಿಗುತ್ತೆ ತಲೆ ಮತ್ತು ಭೇದ ಪಾದಕ್ಕೆ ಏನು ತಿಳ್ಕೊಂಡವನು? ಅದಕ್ಕೆ ಅಧರಂತ ಹೋಗ್ಬೇಕಲ್ಲ, ಅಂದ ತಮಸ್ಗೆ ಹೋಗ್ಬೇಕಲ್ಲ ಹೊರಟ. ಅರ್ಜುನ ಯೋಚನೆ ಮಾಡಲೇ ಇಲ್ಲ, ಎಲ್ಲಿ ಕೂತರು ದೇವರೇ ತಿಳ್ಕೊಂಡು ನಿಶ್ಚಿಂತೆಯಾಗಿ ಗೆದ್ದು ಬಿಟ್ಟ. ಅರ್ಥ ದುರ್ಯೋಧನ ಮಾಡಿದ ತಪ್ಪು ಅಲ್ಲಿಂದ ಶುರುವಾಯಿತು, ಪಾದಕ್ಕೂ ಶಿರಕ್ಕೂ ಭೇದ ಕಲ್ಪನೆ ಮಾಡ್ದ. ಅದನ್ನು ದೇವ್ರದ್ದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆಯ್ತಲ್ಲ, ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಈ ಕರೆಂಟಿಂದ ಈ ಕಡೆ ಮುಟ್ಟಿ ಅಲ್ಲಿ ವೈರಲ್ಲಿ ಮುಟ್ಬೋದಾ, ಡೈನ್ ಎಲ್ಲಿ ಮುಟ್ಬೋದಾ, ಎಲ್ಲಿ ಮುಟ್ಟು ಕರೆಂಟ್ ಹೊಡೆಯುತ್ತೆ, ಗೊತ್ತಾಯ್ತಾ? ಸ್ವಲ್ಪ ಮುಟ್ಬೋದು ಅಂತ 2 ಇಂಚು 2 ಅಡಿ 1 ಅಡಿ ಅಂತ ಕೇಳಿದರೆ ಮುಟ್ಟಿದೆ ಅಂದರೆ ಓರಿ ಅಂತ ಅರ್ಥ. ಜ್ಞಾತ್ವಾ ವಿಮುಚ್ಯತೆ ವಿಷ್ಣೋ ಪ್ರಸಾದಾನ್ ಮಾನುಷೋಪಿ ಸನ್. ಪ್ರಸಾದ ಮನುಷ್ಯನಾಗಿದ್ದರೂ ಕೂಡ, ಮನುಷ್ಯನಾಗಿದ್ದರು ಸರ್ ಅಂದರೆ ಸಾಮಾನ್ಯ ಜೀವನ ಆಗಿದ್ದರೂ ಕೂಡ ಮನುಷ್ಯ ಶಬ್ದ ಮನುಷ್ಯೋತ್ತಮ ಅಂತ ಅರ್ಥ. ಮನುಷ್ಯ ಮಧ್ಯಮರೆಲ್ಲ ನಿತ್ಯ ಸಂಸಾರಿಗಳು, ಮನುಷ್ಯಾದವರು ತಮಯೋಗ್ಯರು. ಬರೀ ಮನುಷ್ಯ ಅಂತೇಳಿ ಸದ್ಗತಿ ಹೋಗ್ತಾ ಇದ್ದಾರೆ, ಏನಾಗಿರ್ಬೇಕು ಅವನು? ಮನುಷ್ಯೋತ್ತಮ ಅಂತ ಹೇಳ್ತಾರೆ. ಅಂದಂಥ ಸೋಗರಲ್ಲಿ 3 ಜನ ಹೇಗಿದ್ದಾರೋ, ಮನುಷ್ಯರಲ್ಲಿ 3 ಜನ, ಆಮೇಲೆ ಇವರಲ್ಲಿ ಮತ್ತೆ 3 ಜನ, ಮನುಷ್ಯ ಮಧ್ಯಮರಲ್ಲಿ 3 ವಿಧ, ಮತ್ತು ತ್ರಿವಿಧನಯ ಭೂಗೋಚರ ಅಂತ. ನಿತ್ಯ ಸಂಸಾರಗಳು 3 ವಿಧ, ಮತ್ತೆ ಸ್ವರ್ಗ ಪ್ರಚುರರು ನರಕ ಪ್ರಚುರರು ಉಭಯ ಸಮರು ಅಂತೇಳಿ ಅಲ್ಲೂ ಗುಂಪಿದೆ ಮತ್ತೊಂದು. ಹೀಗಾಗಿ ಅಲ್ಲೇ ಆಯ್ತು. ಇವರಲ್ಲಿ 4 ಸಾಯುಜ್ಯ ಸಾರೂಪ್ಯ ಸಾಮೀಪ್ಯ ಮತ್ತು ಸಾಲೋಕ್ಯ, 4 ಇಲ್ಲಿದೆ. ಮಹಾತಮಸ್ ತ್ರಿಧಾ ಪ್ರೋಕ್ತಂ, ಇದಕ್ಕೆಲ್ಲ 3 ಹೇಳಿದ್ರಲ್ಲ, ಏನು ಆಧಾರ ಅಂದರೆ ಭಾಷ್ಯದ ವಾಕ್ಯ ಕೊಟ್ ಮಾಡ್ತಾರೆ. ಮಹಾತಮಸ್ಸು 3 ವಿಧ, ಪೂರ್ಧ್ವಂ ಮಧ್ಯಂ ಚ ಆಧಾರಂ. ಅದಕ್ಕೆ ಇದು ಕ್ರಾಸ್ ಚೆಕ್ ಆಯ್ತು. ಈಗ ಬ್ರಹ್ಮಸೂತ್ರ ಭಾಷೆ ಓದ್ದವರಿಗೆ ಇದಕ್ಕೆ ಡೀಟೇಲ್ಸ್ ಗೊತ್ತಾಯ್ತು. 3 ಹೇಳಿದ್ರಲ್ಲ, 3 ಯಾಕೆ ಹೇಳಬೇಕಾಗಿತ್ತು ಅದು ಬರೀ ಭಾಷೆ ಓದ್ದಾಗ ಅರ್ಥ ಆಗೋದಿಲ್ಲ. 3 ಇದೆ ಅಂತ ಹೇಳಿಬಿಟ್ರೆ ಅಷ್ಟೇ. ಈಗ 3 ಯಾರು ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾನೆ, ಗೊತ್ತಾಯ್ತಾ? 3 ಯಾರು ಹೋಗ್ತಾರೆ ಅಂತ ಹೇಳಿದ್ರಿಂದ ಇದು ನಾನು ಸೇರಿಸ್ಕೊಳ್ಳೋದು ಅಂದರೆ ಬ್ರಹ್ಮಸೂತ್ರ ಭಾಷೆ ಪೂರ್ತಿ ಅರ್ಥ ಆಗೋದಿಲ್ಲ. ಗೊತ್ತಾಯ್ತಾ? ಇಲ್ಲ ಪೂರ್ತಿ ಬರ ಆಚಾರ್ಯರು ಎಷ್ಟು ಇಡೀ ಸರ್ವಮೂಲ ಓದಿದ ಮೇಲೆ ಭಾಷೆ ಓದಿದರೆ ಆಗ ಅರ್ಥ ಆಗುತ್ತೆ. ಇದೆಲ್ಲ ಸರ್ವಮೂಲ ಪೂರ್ತಿ ಬ್ರಹ್ಮಸೂತ್ರ ಭಾಷೆನೇ, ಅಥವಾ ಸರ್ವಮೂಲ ಪೂರ್ತಿ ಮಹಾಭಾರತ ಆತ್ಮೀಯನೇ, ಸರ್ವಮೂಲ ಪೂರ್ತಿ ಭಾಗವತ ತಾತ್ಪರ್ಯನೇ, ಸರ್ವಮೂಲ ಪೂರ್ತಿ ರಕಸ್ತುತಿನೇ. ಇನ್ನೂ ಹೇಳೋದಾದ್ರೆ ಅಲ್ಲಿ ಬಂದ್ಬಿಡುತ್ತೆ. ಒಂದೊಂದು ಶ್ಲೋಕಕ್ಕೆ ಅರ್ಥ ಆಗ್ಬೇಕಾದ್ರೆ ಅಷ್ಟೆಲ್ಲ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ಬೇಕಾದ್ರೆ ನಖ ಅಂತ ಹೇಳಿದ್ರಲ್ಲ, ಶ್ರೀಮತ್ಕಂಠೀರವಶ್ಯ ಪ್ರತತ ಸುನಕರಾಹ, ವ್ಯಾಪ್ತವಾದ ನಕರಗಳು ಅಂತ ಕರೆದ್ರು. ವ್ಯಾಪ್ತವಾದ ನಕರ ಅಂದರೆ ಅಭೇದ ಹೇಳಿದರೆ ಮಾತ್ರ ಸಾಧ್ಯ. ಮತ್ತು ಸೂನಕರ ಅಂತ ಕರೆದ್ರು. ಸುತ್ವಂ ನಾಮ ಸುತ್ವ ಎಲ್ಲಿಂದ ಬಂತು? ಜ್ಞಾನಾನಂದಮಯತ್ವಂ ಏವ ಸುತ್ವಂ, ಜ್ಞಾನಾನಂದಮಯ ಶೋಭನ ಅಂದರೆ ಶೋಭನತ್ವ ಅಂದರೆ ಅದೇನೆ. ಈಗ ಪ್ರತಿಯೊಂದಕ್ಕೆ ಅರ್ಥ ಇದೆ. ನಕರ ಭೋಚನಾತಕ್ಕೆ ಬಂತು, ವಿಶೇಷ ಬಲಾತ್ ಬಂತು. ಪ್ರತಿಯೊಂದು ಆ ಪದಕ್ಕೆ ಅರ್ಥ ಹೇಳು, ಎಷ್ಟೆಲ್ಲ ಗೊತ್ತಿರೋದ್ರೆ ಪದಕ್ಕೆ ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಪ್ರಸಾದಾನ್ ಮಾನುಷೋಪಿ ಸನ್ ಜೀವಾಭೇದಂ ತಥಾಭೇದಂ ಜಗತಾಂ ಯ ಜಗತಾ ಏವಿ ದುಃ ಪ್ರಭೋಹೋ ತೇಪಿ ಯಾಂತಿ ತಮೋ ಘೋರಂ ಅಧರಂ ಬ್ರಹ್ಮತಸ್ಕರಾಹ. ಜೀವಾಭೇದಂ ತಥಾಭೇದಂ, ಜಗತ್ತು ಪಾಲ್ಯಾರು ಕುಡಿಬೇಡಿ ಅಂತ ಹೇಳಿದಾಗ ಎಷ್ಟು ಕುಡಿಬಾರ್ದು ಅಂತ ಯಾರು ಕೇಳ್ತಾರ? ಎಷ್ಟು ಕುಡಿಬಾರ್ದಾರ? ಸ್ವಲ್ಪ ಒಂದು ಎರಡು ಮೂಟ್ಲು ಹನಿ ತೊಗೋಬೋದು ಅಂತ ಕೇಳಿದರೆ ಏನಂತಾರೆ? ಅಷ್ಟೇ ಅಲ್ಲ, ದೂರ ಇಟ್ಬಿಡ್ತಾರೆ. ಆದಷ್ಟು ಏನು ಮಾಡ್ತಾರೆ? ಅದನ್ನು ಆದಷ್ಟು ದೂರ ಇರಬೇಕು, ಅಕ್ಪಾತ್ ತಪ್ಪಗಿದ್ರೆ ಕಷ್ಟ ಅಂತೇಳಿ. ಸೊ ಮಿಥ್ಯಾಜ್ಞಾನ ಅಂದರೆ ಏನದು? ಸ್ವಲ್ಪ ಕೂಡ ಹತ್ತಿರ ಬರಬಾರ್ದು. ಆ ಡ್ರೆಸ್ ಬಂದರೂ ನಮಗೆ ಭಾರಿ ಡೇಂಜರ್. ಗಾತ್ವಾ ವಿಮುಚ್ಯತೆ ವಿಷ್ಣು, ಸೀಮೆಣ್ಣೆ ಕೈಯನ್ನು ಮುಟ್ಟಿಲ್ಲ ಅವನು, ಮುಟ್ಟಿದ್ರೆ ಆಮೇಲೆ ಊಟ ಮಾಡೋಕ್ಕೆ ಹೋಗ್ತಾನೆ, ಊಟ ಮಾಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆ್ಯಕ್ಚುಲಿ ಸೀಮೆ ಎಣ್ಣೆ ಇಲ್ಲ ಅಲ್ಲಿ, ಏನಿದೆ ಅಲ್ಲಿ? ಅದ್ರ ವಾಸನೆ ಇದೆ. ವಾಸನೆ ಇದ್ದಿದ್ದಕ್ಕೆ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ ಅವನು. ಸೊ ಮಿಥ್ಯಾಜ್ಞಾನ ಇರಬಾರ್ದು ಅಷ್ಟೇ ಅಲ್ಲ, ಮಿಥ್ಯಾಜ್ಞಾನದ ವಾಸನೆ ಕೂಡ ಉಳಿಬಾರ್ದು, ಪೂರ್ತಿ ಹೋಗ್ಬೇಕದು. ವಾಸ ಅಪರೋಷ ಜ್ಞಾನ ಆದಮೇಲೆ ಇನ್ನೂ ಸ್ವಲ್ಪ ಏನು ಉಳ್ಕೊಂಡಿರುತ್ತೆ? ಸ್ವಲ್ಪ ವಾಸನೆ ಇರುತ್ತೆ. ಅದು ಮುಕ್ತಿಗೆ ಹೋಗುತ್ತೆ, ಲಿಂಗದೇಹ ಇರೋವರೆಗೂ ಸ್ವಲ್ಪ ಇದ್ದಿದ್ದೆ ಅದು, ಆಮೇಲೆ ಪೂರ್ತಿ ಹೋಗಿಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸ್ಟ್ರೆಸ್ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಪೂರ್ತಿ ಶುದ್ಧ ಆಗ್ಬೇಕಾದ್ರೆ ಭಾರಿ ಟೈಮ್ ಬೇಕು. ಕರ್ಮದ ವಾಸನೆ, ಕರ್ಮಜನ್ಯ ವಾಸನೆ, ಕರ್ಮ ಅಂಟಿಕೊಂಡಿರುತ್ತೆ ಅನ್ನು ಕೂಡ. ಪ್ರಸಾದಾನ್ ಮಾನುಷೋಪಿಸನ್, ಮಾನುಷೋಪಿಸನ್ನ ಜಾತಕ್ಕೆ ಹೇಳಿದ್ರು ಅಂದರೆ ಏನು ನಮಗೆ ಆಗೋದಿಲ್ಲ ಅಂತ ಬಿಡ್ಲಕ್ಕೆ ಹೋಗಬೇಡಿ, ಮತ್ತೆ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ತತ್ ಶರೀರಗಳ ಭೂತ ದೇಹಂ ಭೌತಿಕ ದೇಹಂ ಅಂತ ಅರ್ಥ ಬರುತ್ತೆ. ಪ್ರಾಕೃತ ದೇಹ, ಕರ್ಮ ನಿತ್ಯ ದೇಹ, ಮುಂದಿಂದ ಅದು ಅದಕ್ಕೊಂದು ಇದಕ್ಕೊಂದಲ್ಲ, ಬೇರೆ ಬೇರೆ. ಪ್ರಕೃತಿ ದೇಹಜ್ಞ, ಪ್ರಾಕೃತ ದೇಹಜ್ಞ ಅರ್ಥ ಮುಗಿತು ಅಲ್ಲಿಗೆ. ಜೀವಾಭೇದಂ ತಥಾಭೇದಂ ಜಗತಾಯೇ ವಿದುಃ ಪ್ರಭೋ ತೇಪಿ ಯಾಂತಿ ತಮೋಘೋರಂ ಅಧರಂ ಬ್ರಹ್ಮ ತಸ್ಕರಾಹ. ಜೀವಾಭೇದ ತಥಾ ಅಭೇದಂ ಜಗತ, ಜೀವ ಜೀವರಲ್ಲಿ ಭೇದ, ಅಥವಾ ಜೀವರಿಗೂ ಪರಮಾತ್ಮನಿಗೂ ಅಭೇದ ಯಾರು ತಿಳ್ಕೊಳ್ತಾರೋ, ತಥಾ ಅಭೇದಂ ಜಗತ, ಜಗತ್ತಿಗೂ ದೇವರಿಗೂ ಅಭೇದ ಯಾರು ತಿಳ್ಕೊಳ್ತಾರೋ, ಯಾರಿಗೆ? ಪ್ರಭೋಹೋ ಜಗತಾಭೇದ, ಪ್ರಭೋಹೋ ಜೀವಾಭೇದಂ ತಥಾ ಅಭೇದಂ ಜಗತ. ತೇಪಿ ಯಾಂತಿ ತಮೋ ಘೋರಂ, ಅವರು ಘೋರ ತಮಸ್ಸಿಗೆ ಹೋಗ್ತಾರೆ. ಅಧರಂ ಬ್ರಹ್ಮತಸ್ಕರಾಹ, ಘೋರ ತಮಸ್ಸೆ ಯಾವುದು? ಅಧರಂ ತಮಃ ಅಂತ ಅರ್ಥ. ಅವ್ರು ಯಾರು? ಬ್ರಹ್ಮತಸ್ಕರಾಹ, ಮಹಾತಸ್ಕರ ಮೇನಮಾಹು. ಬ್ರಹ್ಮತಸ್ಕರ ಅಂದ್ರೆ ಒಂದೇ ಆತ್ಮಹನೋ ಜನಾಹ, ದೇವರನ್ನ ಕೊಲ್ಲೋರು, ದೇವರನ್ನ ಕದಿಯೋರು, ದೇವರನ್ನ ಕಲ್ಲೋರು ಕೊಲೆಗಡುಕರು, ಕೊಲ್ಲಿಯೋರು ಕಳ್ಳರು, ಏನಾದರೂ ಕೂಡ ಡೇಂಜರ್ ತಪ್ಪಿದ್ದಲ್ಲ. ಭೇದಾಭೇದಂ ವಿದುರ್ ಯೇ ಚ ಜೀವೈಷ್ಟು ಜಗತಾಪಿವ ಪರಶ್ಚ ಬ್ರಹ್ಮಣೋ ಯಾಂತಿ ತಮಸ್ತೇ ಪಿ ಉತ್ತರಂ ಸದಾ. ಪರ ಭೇದಾಭೇದಂ ವಿದುರ್ ಯೇ ಚ ಜೀವೈಷ್ಟು ಜಗತಾಪಿವ, ಮೊದಲು ಅಭೇದ, ಆಮೇಲೆ ಭೇದಾಭೇದ ಹೇಳಿದರೂ ಕೂಡ ಏನೂ ಪ್ರಯೋಜನ ಇಲ್ಲ. ಪರಶ್ಚ ಬ್ರಹ್ಮಣೋ ಯಾಂತಿ ತಮಸ್ತೇಪಿ ಉತ್ತರಂ ಸದಾ. ಆಮೇಲೆ ಅಭೇದಜ್ಞಾ ಪ್ರಕೃತ್ಯಾಪಿ ಭೇದಾಭೇದ ವಿಧಸ್ತಥ. ಮತ್ತು ಪ್ರಕೃತಿಯೊಂದಿಗೆ ಅಭೇದ ಹೇಳಿದ್ರೂ ಪ್ರಯೋಜನ ಇಲ್ಲ. ಭೇದ ಪ್ರಕೃತಿಯಲ್ಲಿ ಭೇದಾಭೇದನೂ ಹೇಳಬಾರ್ದು. ಪ್ರಕೃತಿ ಮಹಾಲಕ್ಷ್ಮಿ ಅಂತ ಒಂದರ್ಥ, ಮೂಲಜಡ ಪ್ರಕೃತಿ ಇನ್ನೊಂದರ್ಥ. ತೇಪಿ ಯಾಂತಿ ತಮೋ ಘೋರಂ ಅಧರಂಚೋತ್ತರಂ ಕ್ರಮಾತ್ ತಸ್ಮಾತ್ ಸರ್ವೋತ್ತಮಂ ವಿಷ್ಣುಂ ಪೂರ್ಣ ಸರ್ವಗುಣೋಶ್ರಿತಂ ವಿಜಯಾನೀಯಾತ್ ವಿಮುಕ್ತ್ಯರ್ಥಂ ಸರ್ವತಶ್ಚ ವಿಲಕ್ಷಣಂ. ಒಂದು ಉಪಸಂಹಾರ. ತಸ್ಮಾತ್ ಆದ್ದರಿಂದ ಸರ್ವೋತ್ತಮಂ ವಿಷ್ಣುಂ ವಿಜಾನೀಯಾತ್ ಪೂರ್ಣ ಸರ್ವಗುಣೋಜ್ಯ ಪೂರ್ವ ಪೂರ್ಣ ಸರ್ವಗುಣೋಶ್ರಿತಂ ವಿಜಾನೀಯಾತ್. ಎರಡೀಗ ವಿಷ್ಣುವನ್ನು ತಿಳಿಬೇಕು. ಸರ್ವೋತ್ತಮ ಅಂತ ವಿಷ್ಣುವನ್ನು ತಿಳಿದ ವೈಷ್ಣವನಾಗಿಬಿಟ್ಟ, ಸರ್ವೋತ್ತಮ ಅಂತ ತಿಳಿಲಿಲ್ಲ, ಹೊರಟೋಯ್ತು ಅಲ್ಲಿಗೆ. ಆಮೇಲೆ ಸರ್ವೋತ್ತಮತ್ವವನ್ನು ಹೇಳಿದ, ಪೂರ್ಣ ಸರ್ವಗುಣೋಶ್ರಿತಂ ಹೇಳಕ್ಕೆ ಬರಲಿಲ್ಲ, ಅಲ್ಲಿಗೂ ಕತೆ ಮುಗೀತು. ವಿಜಾನೀಯಾತ್ ವಿಮುಕ್ತ್ಯರ್ಥಂ, ಇದು ಯಾತಕ್ಕೆ ಉಪಯೋಗ ಅಂದರೆ ವಿಮುಕ್ತ್ಯರ್ಥಂ. ವಿಮುಕ್ತ್ಯರ್ಥಂ ಅಂದರೆ ಮೋಕ್ಷಾರ್ಥಂ, ಅದು ವಿಶೇಷ ಮುಕ್ತ್ಯಾರ್ಥಂ. ಆನಂದಾಚೆಯ ಕೊಡ್ತಿರ್ತ ಇನ್ನೂ ಮುಕ್ತಿ ಸಿಗಬೇಕಾದ್ರೂ ಬೇಕೇ ಬೇಕು ನಮಗೆ. ಸರ್ವತ ಅಂದರೆ ತಿಳ್ಕೊಳ್ತಾ ಹೋದಷ್ಟು ಕೂಡ ಫಲ ಜಾಸ್ತಿ ಅಂತ ಅರ್ಥ. ಓದ್ದ ಪಾಸಾದ, ಇನ್ನೂ ಓದ್ದ ಸೆಕೆಂಡ್ ಕ್ಲಾಸ್ ಬಂತು, ಇನ್ನೂ ಓದ್ದ ಫಸ್ಟ್ ಕ್ಲಾಸ್ ಬಂತಲ್ಲ. ಜ್ಞಾನದಲ್ಲೂ ತಾರತಮ್ಯ ಇರೋದರಿಂದ ಫೇಲ್ ಆಗೋದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಸಾಲದು, ಪಾಸಾಗೋದ್ರಲ್ಲೂ ಮುಂದೆ ಹೋಗ್ಬೇಕು ಆದಷ್ಟು ಕೂಡ. ಅದಕ್ಕಾಗಿ ವಿಮುಕ್ತಿ ಅಂತ ಪದ ಉಪಯೋಗಿಸ್ತಾರೆ. ಸರ್ವತಶ್ಚ ವಿಲಕ್ಷಣ, ನೋಡಿ ಪರಹ ವಿಲಕ್ಷಣ ಅಂತ ಅರ್ಥ ಬಂತಿಲ್ಲಿ. ಉತ್ತಮ ಅಂತ ಅರ್ಥನೂ ಬಂತು, ವಿಲಕ್ಷಣ ಅಂತ ಅರ್ಥನೂ ಬಂತು. ಅಂಧಂತಮ ಪ್ರವಿಶಂತಿ ದೇಹಂ ಪರಮಾತ್ಮ, ಅಲ್ಲಿಗೆ ಇರಲಿ ನಾಳೆ ದಿವಸ ಅದರ ಮುಂದಿನ ಭಾಗ. ಇನ್ನು ಅವತಾರಗಳೆಲ್ಲ ಹೇಳ್ತಾರೆ ಎಷ್ಟು ಒಳ್ಳೆಯ ಭಾಗ ಅಂತ ಕೇಳಿದರೆ, ಇದು ಇದಿಷ್ಟು ಲಾಂಗ್ ಕೊಟೇಶನ್ನು, ಮನೆಗೆ ಪೈಂಗಿ ಶ್ರುತಿ ಅಂತ ಹೇಳ್ಬಿಡಿ. ಇಷ್ಟೆಲ್ಲ ಹೇಳಿ ಶ್ರುತಿ ವಾಕ್ಯ ಇಲ್ಲಿ ಇದಿಷ್ಟು ಇಟ್ಕೊಂಡ್ಬಿಟ್ರೆ ದೇವತಾ ತಾರತಮ್ಯ, ದೇವರ ಅವತಾರಗಳು, ದೇವತೆಗಳ ಅವತಾರಗಳು, ಅವರ ತಾರತಮ್ಯ, ಮುಕ್ತಿ ಸಾಧನ ಎಲ್ಲ ಒಂದೇ ಒಂದು ಕೊಟೇಶನ್. ಇಷ್ಟು ಕೊಟೇಶನ್ ದೊಡ್ಡ ಕೊಟೇಶನ್ ಎಲ್ಲೂ ಕೊಟ್ಟಿಲ್ಲ ಆಚಾರ್ಯರು, ಎಲ್ಲ ಒಟ್ಟಿಗೆ ಸೇರಿಸ್ಕೊಟ್ಬಿಟ್ಟಿದ್ದಾರೆ. ಪೂರ್ತಿ ಓದಬೇಕು ಎಲ್ಲ ದಾಸರ ಹಾಡುಗಳಿಗೆ, ಎಲ್ಲ ಬೇರೆ ಕಡೆ ತಾರತಮ್ಯಕ್ಕೆ ಬೇಸಿಸ್ ಇದು. ಹಾಂ, ಅದನ್ನೆಲ್ಲ ಪೂರ್ತಿ ಭಾಳ ಡೀಟೇಲಾಗಿ ಕೇಳಬೇಕು. ಮತ್ತು ಎಲ್ಲಕ್ಕಿಂತ ಶ್ರುತಿ ಮತ್ತೆ ಪುರಾಣ ಅಂತೇಳಿ ಅವಾಯ್ಡ್ ಮಾಡಾಗಿಲ್ಲ ಇವರು, ಶ್ರುತಿ ವಾಕ್ಯ ಆದ್ದರಿಂದ 100% ಅದಕ್ಕೆ ಹೇಳಿದ್ದೀನಿ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.